ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் ஷாபான்மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசரணசே உத்துங்கவாக்தரங்காய மத்வதுக்தாத்வயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் ஸ்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீராகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீதி சுவித்யா பாதசாலினஹ இஷ்டதான் கஷ்டஹத்ருன்னஹ வித்யாமான்யான் முனீன் நம. வாஜராஜபதத்வந்த்வா வாரியாசக்த மானசான் விஸ்வப்ரிய குருன் வந்தே மந்தோஹம் ஹேமிசுத்தயே. சத்யம் சத்யம் புனசத்யம் விஷ்ணுதீர்த்த பிரபாதத்தை சர்வே காமா பவந்தேவா சபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேமதீர்த்தம் வந்தே ஹ்யவீஷ்டதம் ஸ்ரீகுருப்யோ நம. ஹரிஹ ஓம். ஸ்ரீசாம்பு சேவகம் நித்யம் பூசுராக்ர குலோத்பவம் வாசமாதிசிலாட்சத்திரம் சேஷதாசகுரும் பஜே. ஸ்ரீகுருப்யோ நம. சுலாபியன்னு நோடிதரே மத்து ஆலிசி கேளுவது ஆதரதிந்தலி ஸ்ரீலகுமீஷன பகுதரல்ல. இஷ்டரவரிகே ಹೇಳಿದಂತ ವಿರಾಟ್ ರೂಪಿಯ ಚಿಂತನೆ ಮತ್ತು ಒಳಗೆ 14 ಲೋಕಗಳ ಚಿಂತನೆ ಇವೆಲ್ಲವನ್ನು ಕೂಡ ಚೆನ್ನಾಗಿ ಅಲಿಸಿ ಕೇಳಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಆಕೆ ದೇವರ ಜೊತೆ ಜೊತೆಗೆ ಇರ್ತಾಳೆ. ದೇವರೆಲ್ಲೆಲ್ಲಿರ್ತಾರೋ ಅಲ್ಲಲ್ಲಿ ಲಕ್ಷ್ಮೀದೇವಿ, ಯಾವ ಯಾವ ಕಾಲದಲ್ಲಿರ್ತಾನೋ ಆ ಕಾಲದಲ್ಲಿ ಲಕ್ಷ್ಮೀದೇವಿ, ದೇಶತಃ ಕಾಲತಃ ಸಮವ್ಯಾಪ್ತಳು. ಅಂದರೆ ಸಮಾನವಾಗಿದ್ರೂ ಕೂಡ ಗುಣಗಳಿಂದ ಸಮಾನಳಲ್ಲ. ಆಕೆಗೆ ಚೂರು ಸುಖ ಬರಬೇಕಾದ್ರೂ ದೇವರೇ ಕೊಡಬೇಕು. ಅದನ್ನು ಹೇಳ್ತಾರೆ, ಕಾಲ ದೇಶ ವ್ಯಾಪ್ತಳೆನಿಪಾಳಿಗಾದರೂ ಶೀಲಮೂರ್ತಿಯಿಂದ ಸುಖವೆಂಬುದು. ಲಕ್ಷ್ಮೀದೇವಿಗಾದರೂ ಕೂಡ ಸುಖ ಆಗಬೇಕಾದರೆ ದೇವರೇ ಕೊಡಬೇಕು. ಕೇಳಿಬಲ್ಲದ್ದೆ ಸರಿ ಶ್ರುತಿ ಸ್ಮೃತಿ ಮುಖದಿಂದ ಆಲೋಚನೆ ಇದಕ್ಕಿಲ್ಲ ಎಣಿಸಿ ಗುಣಿಸು. ಅಂದರೆ ಲಕ್ಷ್ಮೀದೇವಿಗೇನೆ ದೇವರು ಸುಖಪ್ರದ. ಇನ್ನು ನಮ್ಮಂಥವರಿಗೇನು ಹೇಳಬೇಕು, ಅವನೇ ನಮಗೆ ಸುಖ ಕೊಡಬೇಕು. ನಮಗೆ ಸುಖ ಬೇಕು, ಜೀವನ ಉದ್ಧಾರ ಆಗಬೇಕು, ಮೋಕ್ಷ ಬೇಕು ಅಂದರೆ ಅದು ದೇವರೇ ಕೊಡಬೇಕು. ಮೂಲ ಜೀವರ ಸುಖಕ್ಕೆ ಶ್ರೀಪತಿಯಾದ ಬಳಿಕ ಹಲವು ಬಗೆಯಲ್ಲಿ ಹರಿಯ ಸಂಪಾದಿಸು. ಜೀವರ ಮೂಲ ಸುಖಕ್ಕೆ ಕಾರಣ ಶ್ರೀಪತಿ. ಲಕ್ಷ್ಮೀದೇವಿಯೇ ಎಲ್ಲಾ ಜೀವರ ಸುಖಕ್ಕೆ ಮೂಲ ಕಾರಣ ಅಂದ್ರೆ ಕೊಡುವಂಥವ. ಅದರಿಂದ ಅಂಥ ಶ್ರೀಹರಿಯ ಕರುಣೆಯನ್ನ ಪೂರ್ಣವಾಗಿ ಸಂಪಾದಿಸು. ಇಳಿಯುಳು ವಾಜಿಪೇಯ ಪೌಂಡರೀಕಾದಿ ಯಜ್ಞ ನಿರ್ಮಲವಾದ ಧ್ಯಾನ ಜಪ ನೇಮವು. ಈ ಜ್ಞಾನವಿಲ್ಲದೆ ಅಂದರೆ ಭಗವಂತ ನಮ್ಮೊಳಗೆ ಹೇಗೆ ವ್ಯಾಪಿಸಿ ನಿಂತಿದ್ದಾನೆ ಒಂದು ಕಡೆ ಹೇಳಿದ್ರು ಹಿಂದಿನ ಸುಳಾದಿಯಲ್ಲಿ. ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡಿ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ. ಅದರಿಂದ ಆ ಮಾತನ್ನು ಹೇಳ್ತಾ ಇದ್ದಾರೆ. ನಿರ್ಮಲವಾದ ಧ್ಯಾನ ಜಪ ನೇಮವು, ನಾನಾ ಹೋಮಗಳು, ಹವನಗಳು, ಯಜ್ಞಗಳು, ಒಳ್ಳೆ ಧ್ಯಾನ ಜಪ ನೇಮಗಳು ಅಂದ್ರೆ ಒಪ್ಪತ್ತು ಊಟ ಇನ್ನೊಂದು ಉಪವಾಸ ಎಲ್ಲವೂ ಮಾಡಿದ್ವಪ್ಪ, ಆದರೆ ಈ ಜ್ಞಾನ ಒಂದು ಇಲ್ಲ ಅಂದರೆ ಅದರಿಂದ ಏನು ಬರುತ್ತೆ? ಪುಣ್ಯ ಬರಲ್ಲ ಅಂತ ಯಾರೂ ಹೇಳಲ್ಲ, ಎಲ್ಲಾ ಪುಣ್ಯ ಬರುತ್ತೆ. ಆದರೆ ಆ ಪುಣ್ಯ ಎಂಥದ್ದು? ಸ್ಥೂಲ ಪುಣ್ಯ. ಪುಣ್ಯ ಎರಡು ರೀತಿ, ಸ್ಥೂಲ ಕರ್ಮದಿಂದ ಬಂದ ಪುಣ್ಯ, ಜ್ಞಾನಯುಕ್ತ ಕರ್ಮಾನುಷ್ಠಾನಕ್ಕೆ ಬಂದ ಪುಣ್ಯ ಅಂತ ಎರಡು ರೀತಿ. ಭಗವಂತನ ಜ್ಞಾನದಿಂದ ನಾವೇನು ಕರ್ಮಾನುಷ್ಠಾನ ಮಾಡುತ್ತೇವೆ ಅದಕ್ಕೆ ಬರುವಂತಹ ಪುಣ್ಯ ಎಂದಿಗೂ ಹಾಳಾಗಲ್ಲ. ತೇನ ಸಂಪಾದಿತ ಪುಣ್ಯ ಜಾತಂ ನ ನಶ್ಯತಿ ಅಂತ ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ, ಇಳಿಯೋಳು ವಾಜಿಪೇಯ ಪೌಂಡಾರೀಕಾದಿ ಯಜ್ಞ ನಿರ್ಮಲವಾದ ಧ್ಯಾನ ಜಪನೇ ಮಗು. ಇನ್ನ ದಾನಗಳು ಎಷ್ಟು ಮಾಡಿದವು ಅಂದ್ರೆ ನಾವು ಮಾಡಿದ ದಾನಗಳನ್ನ ಎಣಿಸಲಿಕ್ಕೆ ಆಗಲ್ಲ, ಅಟ್ಟು ದಾನ ಮಾಡಿದವು. ಆದರೆ ಈ ಜ್ಞಾನ ಇಲ್ಲ. ಜಾಲ ನಕ್ಷತ್ರ ಸಂಖ್ಯಾ ಮೀರಿದ ಮಹಾದಾನ, ಕಾಲೋಚಿತವಾದ ಕರ್ಮ, ಯಾವ್ಯಾವ ಕಾಲಕ್ಕೆ ಏನೇನು ಕರ್ಮ ಮಾಡಬೇಕು, ಯಾವ ಮಾಸ ಮಾಘ ಮಾಸ, ಕಾರ್ತಿಕ ಮಾಸ, ವೈಶಾಖ ಮಾಸ, ಯಾವ್ಯಾವ ಮಾಸ, ಎಲ್ಲೆಲ್ಲಿ ಹೋಗಿ ಸ್ನಾನ ಮಾಡಬೇಕು, ಏನು ಎಲ್ಲ ಮಾಡಿದ್ದಾಯ್ತು. ಧ್ಯಾನ ಆಯಿತು, ಮೌನ ಆಯಿತು, ಒಳ್ಳೆ ತಪಸ್ಸು ಮಾಡ್ತಾರೆ ಹೋಗಿ. ಜ್ವಾಲವಾದ ಕ್ರೂರ ತಪ ಹೋಮ ಸುರರರ್ಚನ, ದೇವತೆಗಳರ್ಚನ ಭೀಕರವಾಗಿ ಮಾಡಿದ್ದಾಯ್ತು. ಇದರಿಂದ ಏನು ಬರುತ್ತೆ? ಸ್ಥೂಲ ಕರ್ಮಾಭಿಜಾತ ಪುಣ್ಯದಿಂದ. ಈ ಸ್ಥೂಲ ಕರ್ಮದಿಂದ ಆದ ಪುಣ್ಯದಿಂದ ಏನಾಗುತ್ತಪ್ಪ ಅಂದ್ರೆ, ಆ ಮಹಾ ಬಂದ್ರೆ ಏನು ಬರುತ್ತಪ್ಪ ನಿಮಗೆ? ಇಂದ್ರ ಪದವಿ ಬರುತ್ತಾ? ಬರಲ್ಲ. ಮಹಾನಿಂ ಟಾಪ್ ಮೋಸ್ಟ್ ಗ್ರೇಡ್ ಬಂದ್ರೆ ಯಾವ್ದು ಬರುತ್ತೆ? ಇಂದ್ರ ಪದವಿ ಬರಬಹುದು. ತ್ರಿವಿಷಾಧಿಪತಿ ಸ್ಥಾನ ವೈದಿದ ನಂತರ ಇಳಿಯಬೇಕೋ ಧರಿಗೆ ಭೂಯೋ ಭೂಯೋ. ಮತ್ತು ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಕೆಳಗೆ ಬಂದು ಬೀಳೇಬೇಕು. ಉಳಿಯನು ಇದಕ್ಕೆ ಜಲಜಾಯತೆ ಕ್ಷಣ, ಈ ಜ್ಞಾನವಿಲ್ಲದೆ ಕರ್ಮ ಎಷ್ಟೇ ಮಾಡಿದ್ರು ದೇವರು ನಮ್ಮ ಕಡೆ ಅನುಗ್ರಹ ಮಾಡಿ ನೋಡಲ್ಲ. ಒಲಿಸಬೇಕೆಂಬುದು ಮನದಲ್ಲಿತ್ತೆ. ಹಾಗಾದರೆ ನಾನು ಬರೀ ಕರ್ಮಾನುಷ್ಠಾನ ಮಾಡುವುದರಲ್ಲಿ ಒಟ್ಟಾರೆ ನಾವು ಮಾಡ್ತಾ ಹೋಗ್ತೀವಿ, ಸ್ನಾನ ಸಂಧ್ಯಾ ಪೂಜಾ ಎಲ್ಲ ಮಾಡ್ತಾ ಹೋದ್ರು ಯಾಕೆ ಮಾಡ್ತೀರಾ? ಇಲ್ರಿ, ನಾವು ಮಾಡಬೇಕು ಮಾಡ್ತೀವಿ. ಆ ಮಾಡೋದಕ್ಕೆ ಏನು ಉದ್ದೇಶ? ದೇವರು ನನ್ನ ಮೇಲೆ ಅನುಗ್ರಹ ಮಾಡಲಿ, ದೇವರ ಕರುಣೆ ನನ್ನ ಮೇಲೆ ಬೀಳಲಿ ಅಂತ ಮಾಡೋದೇ. ಆದರೆ ಆ ಕರ್ಮಗಳನ್ನು ಸುಮ್ಮನೆ ಒಣ ಮಾಡಬೇಡ, ಈ ಜ್ಞಾನದಿಂದ ಕೂಡಿಕೊಂಡು ಮಾಡು. ಇಲ್ಲ, ದೇವರ ಅನುಗ್ರಹ ಬೇಕಾಗಿಲ್ಲ, ಯಾವುದೋ ಚೂರು ಪುಣ್ಯ ಬಂದ್ರೆ ಸಾಕು, ಸುಖ ಬಂದ್ರೆ ಸಾಕು ಚೂರು ಅಂತೀಯ, ಈ ಜ್ಞಾನ ಬಿಟ್ಟು ಬಿಡಿ ಅದನ್ನು ಹೇಳುತ್ತಾರೆ. ಒಳಿಯನು ಇದಕ್ಕೆ ಜಲಜಾಯತೆ ಕ್ಷಣ, ಒಲಿಸಬೇಕೆಂಬುದು ನಿನ್ನ ಮನದಲ್ಲಿತ್ತೆ. ಅವಾಗೇನು ಮಾಡಬೇಕು? ಹೇಳಿದ ಮಾತಿನಲ್ಲಿ ಸಂದೇಹ ಮಾಡದಲೆ ಸುಲಭವಾದ ಪಥ ಹಿಡಿಯೋ ಬೇಗ. ಏನಂತ ಕಷ್ಟ ಏನಪ್ಪ? ಬೆಳಿಗ್ಗೆದ್ದು ಕೂದು, ನಮ್ಮ ಸುತ್ತ ವಿರಾಟ್ ರೂಪ, ಒಳಕ್ಕೆ 14 ರೂಪ ಲೋಕಗಳು, ಅಲ್ಲಿರುವ ದೇವತೆಗಳು, ಎಲ್ಲರನ್ನ ಒಂದು ಕ್ಷಣ ಸ್ಮರಣೆ ಮಾಡಿ ನಮ್ಮ ಸುತ್ತುವ ಭಗವಂತನ ರೂಪ ಚಿಂತನೆ ಮಾಡಿ, ಆತ ಹೇಗೆ ಹೇಗೆ ನಮ್ಮಲ್ಲಿ ವಿಸ್ತಾರವಾಗಿ ನಿಂತಿದ್ದಾನೋ ಒಂದು ಸಲ ನೆನೆದು ಈ ಕರ್ಮಗಳನ್ನು ಮಾಡಿದರೆ ಈ ಕರ್ಮಗಳೇ ಅದ್ಭುತವಾದ ಪುಣ್ಯ ಕೊಡುತ್ತೆ. ಸಾಧನೆಗೆ ಅಂದ್ರೆ ಸಂಧ್ಯಾ ಸ್ನಾನ ಸಂಧ್ಯಾ ಜಪ ಹೋಮ, ಇದು ಬಿಟ್ಟರೆ ಬೇರೆ ಕರ್ಮ ಇಲ್ಲ. ಆ ಕರ್ಮಗಳೇ ಈ ಜ್ಞಾನದಿಂದ ಕೂಡಿ ಮಾಡಿದರೆ ಅದ್ಭುತ ಫಲ ಕೊಡುತ್ತೆ, ಈ ಜ್ಞಾನವಿಲ್ಲದೆ ಮಾಡಿದರೆ ಏನೋ ಚೂರು. ಹೇಗೆ ದಾಸರು ಹೇಳುತ್ತಾರಲ್ಲ, ಮಾಣಿಕವ ಕೊಟ್ಟು ಅಂಗಡಿಯೋಳ್ ಅಜೀವಾನ ಪಡದಂತೆ ಆಗ್ಬಿಡುತ್ತೆ. ನೀಲಾಂಬುದ ಶ್ಯಾಮ ಗುರು ವಿಜಯ ವಿಠಲರೇಯ, ಪಾಲಿಸುವನು ಇದಕ್ಕೆ ಶ್ರುತಿಯೇ ಸಾಕ್ಷಿ, ವೇದವೇ ಸಾಕ್ಷಿ ಹೇಳ್ತಾ ಇದೆ. ಪ್ರವರ್ತಿ ನಿವೃತ್ತಿ ಅಭಿಧಾನ ವಿಕರ್ಮ ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ. ದೇವರಿಂದ ಏನೋ ಬೇಡಿ ಮಾಡುವ ಕರ್ಮ ಪ್ರವೃತ್ತಿ ಕರ್ಮ, ದೇವರಿಂದ ಏನೂ ಬೇಡದೆ ಮಾಡುವ ಕರ್ಮ ನಿವೃತ್ತಿ ಕರ್ಮ. ಏನೂ ಬೇಡದೆ ಅಂದರೆ ಮೋಕ್ಷವೂ ಬೇಡದೆ. ಅಲ್ರಿ, ಮೋಕ್ಷ ಬೇಡಬಾರ್ದ? ಸ್ವರ್ಗ ಬೇಡಬಾರದು, ಬೇರೆ ಲೋಕ ಬೇಡಬಾರದು, ಸುಖ ಬೇಡಬಾರದು, ಮೋಕ್ಷ ಯಾಕೆ ಬೇಡಬಾರದು ಅಂದ್ರೆ ದಾಸರಾಯರು ಹೇಳಿದ್ರದಕ್ಕೆ ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ ಅಂದ್ರೆ ಚತುರವಿಧ ಪುರುಷಾರ್ಥದಲ್ಲಿ ಮೋಕ್ಷವೂ ಬಂತು. ಯಾಕೆ ಮೋಕ್ಷ ಬೇಡಬಾರದು ಅಂದ್ರೆ ದೇವರು ಕರ್ಕೊಂಡು ಬಂದದ್ದೇ ಮೋಕ್ಷ ಕೊಡ್ಲಿಕ್ಕೆ. ದೇವರು ಸಜ್ಜೀವ ರಾಶಿಗಳನ್ನ ಸಂಸಾರಕ್ಕೆ ಕರ್ಕೊಂಡು ಬಂದದ್ದೇ ಮೋಕ್ಷ ಕೊಡ್ಲಿಕ್ಕೆ. ಮತ್ತು ಕೇಳೋದು ಯಾಕೆ ಅಂದ್ರು, ಯಾರಾದ್ರೂ ನಮ್ಮನೆಗೆ ಬಂದು ಊಟಕ್ಕೆ ಕುಡಿಸಿದೆವು, ಬಡಿಸ್ತಾ ಇದ್ವು, ಅನ್ನ ಕೂಡ ಹಾಕ್ತಾ ಇದ್ವು, ಅವರು ಮುಖ ಎಲ್ಲ ಅಗಲ ಮಾಡಿಕೊಂಡು ಅದೇನು ಚೂರು ಅನ್ನ ಹಾಕ್ತೀರಾ ಅಂತ ಕೇಳಿದ್ರೆ, ಅಯ್ಯೋ ರಾಮ ಕರೆದು ಊಟ ಹಾಕ್ತಾ ಇದ್ವಲ್ಲ ಮತ್ತೆ ಆದ್ರೆ ಕೇಳ್ತೀರಾ ಅಂತ. ಅದೇ ಸರ, ದೇವರು ನಮ್ಮನ್ನು ಕರ್ಕೊಂಡು ಬಂದದೇ ಮೋಕ್ಷ ಕೊಡ್ಲಿಕ್ಕೆ, ಮತ್ತೆ ಚೂರು ಮೋಕ್ಷ ಕೊಡ್ತೀಯಾ ಅಂತ ಕೇಳಿದ್ರೆ ಯಾಕ್ರಿ ಕೇಳ್ತೀಯ, ಕೇಳಬೇಡಿ, ಮತ್ತೇನು ಕೇಳಬೇಕು ದೇವರನ್ನ? ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಇಲ್ಲ, ಮೋಕ್ಷ ಎಲ್ಲ ಅವನೇ ಕೊಡ್ತಾನೆ, ಮತ್ತೇನು ಕೇಳಬೇಕು? ಅದಕ್ಕೆ ಹೇಳ್ತಾರೆ ಭಕುತಿಯ ಬೇಡು ಕೊಂಡಾಡು, ಅದನ್ನೇ ಹೇಳ್ತಾರೆ. ಹಾಗಾದರೆ ದೇವರು ಎಲ್ಲ ನಮಗೆ ಯಾವ ಯಾವ ಕಾಲಕ್ಕೆ ಏನೇನು ಕೊಡಬೇಕು ಕೊಟ್ಟೇ ಕೊಡ್ತಾನೆ. ಮತ್ತೊಳ್ಳೆ ತಿಳುವಳಿಕೆಯಿಂದ ಅವನ ಪಾದ ಹಿಡಿದು ಭಕ್ತಿಯನ್ನು ಮಾತ್ರ ಬೇಡು, ಭಕ್ತಿ ಮಾತ್ರ ಬೇಡದಲೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿದರೆ ಕೊಡುತ್ತಿಪ್ಪ ನರರಿಗೆ, ಬೇಡಿ ಬಳಲಿದರೂ ಒಮ್ಮೆ ಕೊಡದಿಹ ದೈತ್ಯರಿಗೆ. ಯಾವುದು ಭಕ್ತಿ ಅದನ್ನು ಹೇಳ್ತಾ ಇದ್ದಾರೆ. ಪ್ರವೃತ್ತಿ ಕರ್ಮವನು ಸ್ವಪ್ನದಿ ಕಾಮಿಸದೆ ನಿವೃತ್ತಿ ಕರ್ಮದಲ್ಲಿ ರತಿ ಉಳ್ಳವನಾಗಿ ದೇವಯನ್ನೊಳಗಿದ್ದು ಕಾಲಕರ್ಮಾನುಸಾರ ಅವಾವದು ಮಾಳ್ಪ ಮಾಡುವೆನದರಂತೆ. ನನ್ನ ಕಾಲ ಕರ್ಮ ಇದಕ್ಕೆಲ್ಲ ಅನುಸಾರವಾಗಿ ಭಗವಂತ ಯಾವ ಯಾವ ಕಾಲದಲ್ಲಿ ಹೇಗೆ ಹೇಗೆ ಪ್ರೇರಣೆ ಮಾಡಿ ಹೇಗೆ ಮಾಡಿಸ್ತಾನೋ ಹಾಗೆ ಮಾಡುತ್ತೇನೆ ನಾನು. ಆವ ಮಾಡಿಸದಿರಲು ನಾನ್ಯಾತಕ್ಕೆ ಸಲ್ಲೆ? ದೇವ ಮಾಡಿಸಲಿಲ್ಲ, ನನಗೇನು ಮಾಡುವ ಅಧಿಕಾರ ಇಲ್ಲ. ಕಾವ ಕೊಲ್ಲುವ ತಾನೇ ಅನ್ಯರು ಎನಗಿಲ್ಲ. ಅದೇನೇ ಆಗ್ಲಿ ದೇವರಿಂದ ನನಗಾಗಬೇಕು, ಈ ದೀಕ್ಷಾ ಬರ್ತಾ ಇದೆ. ಸರ್ವಾಧಿಷ್ಠಾನದಲ್ಲಿ ಹರಿಯೇ ವ್ಯಾಪಿಸಿ ಇದ್ದು ಸರ್ವಾದಿಗಳಿಂದ ವ್ಯಾಪಾರವ ಗಯಿಸಿ, ಎಲ್ಲರ ಒಳಗೂ ದೇವರೇ ನಿಂತಿದ್ದಾರೆ, ಎಲ್ಲರಲ್ಲೂ ದೇವತೆಗಳನ್ನಿಟ್ಟಿದ್ದಾನೆ. ಶರ್ವ ಅಂದ್ರೆ ರುದ್ರ, ರುದ್ರಾದಿ ದೇವತೆಗಳಿಂದ ನಮ್ಮಲ್ಲಿ ವ್ಯಾಪಾರವನ್ನ ಮಾಡಿಸ್ತಾನೆ, ಇಂದ್ರಿಯ ವ್ಯಾಪಾರಗಳನ್ನ. ನಿರ್ವಾಹಕನಾಹ ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇದಿಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ. ಒಬ್ಬರಾದರೂ ಶ್ವಾಸ ಬಿಟ್ಟು ಸೇದಿಕೊಂಬ ಗರ್ವಿಗಳಿಲ್ಲ, ಎಲ್ಲ ಅವನು ಮಾಡಿಸಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ನಿನ್ನ ವಿಸ್ತಾರವಾಗಿ ನೋಡಿದು, ಯಾರಾದರೂ ಸಂಶಯ ಇದ್ರೆ ಕೇಳಬಹುದು. ನಿನ್ನ ಹೇಳಿದ್ದೆ, ನಾನು ಹೇಳೋದು ಹೇಳಿಬಿಡ್ತೇನೆ, ಇನ್ನೂ ಸಂಶಯ ಉಳಿದಿದ್ರೆ ಯಾರಾದರೂ ಕೇಳಬಹುದು ಅಂತ. ಇನ್ನ ಸಂಶಯ ಉಳಿದಿದ್ರೆ ಕೇಳಬಹುದು. ನಿನ್ನೆ ಜೀವಕರ್ತೃತ್ವ ವಿಚಾರ, ಸ್ವಾತಂತ್ರ್ಯ ವಿಚಾರ, ದತ್ತ ಸ್ವಾತಂತ್ರ್ಯ ವಿಚಾರ, ಯಾವುದೇ ವಿಷಯವಾಗಿ ಯಾವಾಗಾದರೂ ಕೇಳಬಹುದು. ಈ ವಿಧದಲ್ಲಿ ತಿಳಿದು ಜೀವರ ಲಕ್ಷಣ ಸಾವಧಾನದಿ ಗುಣಿಸು ಹರಿ ಕರ್ತೃತ್ವವನ್ನು. ಈ ರೀತಿಯಲ್ಲಿ ಭಗವಂತನ ಕರ್ತೃತ್ವವನ್ನು ಚೆನ್ನಾಗಿ ತಿಳ್ಕೊಂಡು ದೇವದೇವ ಬಿಂಬ ಜೀವನ ಪ್ರತಿಬಿಂಬ ಭಾವ ಕೆಡದಂತೆ ಯೋಚಿಸು ಸರ್ವತ್ರ. ದೇವರು ಬಿಂಬ, ನಾವು ಪ್ರತಿಬಿಂಬರು. ಅಂದರೆ ಅವನು ಮಾಡಿಸಿದರೆ ನಮಗಾಗುತ್ತೆ, ಇಲ್ಲದಿದ್ದರೆ ನಾವು ಸುಮ್ಮನೆ ಇದ್ರೆ ಪ್ರತಿಬಿಂಬವೂ ಸುಮ್ಮನೆ ಇರುತ್ತೆ, ನಾವು ಕೈ ಅಲುಗಾಡಿಸಿದ್ರೆ ಅದು ಅಲುಗಾಡಿಸುತ್ತೆ. ಹಾಗೆ ಜೀವ ಭಿನ್ನ ಗುರು ವಿಜಯ ವಿಠಲರೇಯ ಸೇವಕರ ಅಭಿಮಾನ ಎಂದೆಂದಿಗೆ ಬಿಡನು. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ನಮ್ಮ ಸುತ್ತು ದೇವರ ಅಖಂಡವಾದ ಒಂದು ರೂಪ ನಿಂತಿದೆ, ಅದನ್ನೇ ವಿರಾಟ್ ರೂಪ ಅಂತ ಕರೀತಾ ಇದ್ದಾರೆ. ತನು ಮೀನೊಳಗೆ ಹೊರಗೆ ವಿಭಕ್ತ ಅವಿಭಕ್ತ ಅನುಮಹದ್ರೂಪದಿ ಹರಿ ವಾಸವಕ್ಕೂ. ನಮ್ಮಲ್ಲಿ ದೇವರ ರೂಪಗಳಿವೆ. ಯಾವ್ಯಾವ ರೂಪಗಳು? ವಿಭಕ್ತ ರೂಪಗಳು, ಅವಿಭಕ್ತ ರೂಪಗಳು ಅಂತ. ಅಂದ್ರೆ ಏನು? ಚಿಕ್ಕ ಚಿಕ್ಕ ರೂಪಗಳು, ಒಂದೊಂದು ಕಣದಲ್ಲಿ ನಿಂತ ರೂಪಗಳು ವಿಭಕ್ತ ರೂಪಗಳು. ಒಟ್ಟು ಎಲ್ಲಾ ದೇಹ ಇಡೀ ನಿಂತ ರೂಪ ಒಂದು, ಅದು ಅವಿಭಕ್ತ. ಅಂದ್ರೆ ಸೀಳಿ ಹೋಗದ್ದು, ತುಂಡು ತುಂಡಾಗದ್ದು, ಅಖಂಡ ರೂಪ. ಆ ರೀತಿಯಲ್ಲಿ ಭಗವಂತ ಇದ್ದಾನೆ. ನಮ್ಮ ಶರೀರ ಸುತ್ತು ಇರುವ ಭಗವದ್ ರೂಪ ಅದು ವನಜ ಜಾಂಡಾಧಾರವಾಗಿ ಪರೂಪವನ್ನು ಮನುಜರ ದೇಹಾಶ್ರಯವಾಗಿಪ್ಪದೋ. ವನಜಜ ಅಂಡ, ವನ ಅಂದ್ರೆ ನೀರು, ವನಂ ಅಂದ್ರೆ ನೀರು, ವನಜ ಅಂದ್ರೆ ಕಮಲ, ನೀರಿನಿಂದ ಹುಟ್ಟಿತ್ತು, ಅದರಿಂದ ಹುಟ್ಟಿದವ ಬ್ರಹ್ಮ. ವನಜಜ ಬ್ರಹ್ಮ, ಅವರ ಅಂಡ, ವನಜಜಾಂಡ ಬ್ರಹ್ಮಾಂಡ ಅಂತ ಅರ್ಥ. ಪದಗಳು ಬಹಳ ಸುಂದರವಾಗಿರುತ್ತೆ, ಆಲೋಚನೆ ಮಾಡಿದ್ರೆ ಅರ್ಥ ಆಗತ್ತೆ. ವನಜಜಾಂಡಾಧಾರವಾಗಿ ಪರೂಪವನ್ನು, ನಮ್ಮ ಶರೀರ ಸುತ್ತು ಬ್ರಹ್ಮಾಂಡ ಸುತ್ತು ಇರುವ ಭಗವದ್ ರೂಪವೇ ಮನುಜರ ದೇಹಾಶ್ರಯವಾಗಿಪ್ಪದೋ. ನಮ್ ಸುತ್ತು ನಿಂತಿದೆಯಪ್ಪ, ನೋಡೋ ಕಣ್ಣಿದ್ರೆ ನೋಡಿ ಅಂತ ಹೇಳ್ತಾ ಇದ್ದ. ಆತ ಇದ್ರೇನೆ ನೀವು ಕೂತಿರೋದು, ಚೂರು ಆತ ಸರದ್ರೆ ಕೂತ ಕಡೆ ಕೊಲ್ಯಾಪ್ಸ್. ಆದರೆ ಆತ ಏನು ಮಾಡ್ತಾನೆ? ಇಷ್ಟು ಉಪಕಾರ ಮಾಡ್ತಾ ನಮಗೆ ಗೊತ್ತಿಲ್ಲದೆ ಇರ್ತಾನೆ. ಇಷ್ಟು ಕಾಲ ಆಯ್ತು ಗೊತ್ತಿತ್ತ ನಮಗೆ, ನಮ್ ಸುತ್ತು ದೇವರಿದ್ದಾರೆ, ಈ ಕೂಡಿಸ್ತಾನೆ ಏಳಿಸ್ತಾನೆ, ಏನು ಗೊತ್ತಿಲ್ಲ. ನಮ್ ಪಾಡು ಮಾಡಿದ್ದೇ ಮಾಡಿದ್ದು, ಕೊಡಿದ್ದೇ ಕೊಡಿದ್ದು. ನಾನೇ ಮಾಡ್ತೇನೆ, ನಾನೇ ಹೋಗ್ತೇನೆ, ನಾನೇ ತಿರುಗ್ತೇನೆ, ನಾನೇ ಮಾಡ್ತೇನೆ, ನಾನೇ ಮಲಗ್ತೇನೆ, ನಾನೇ ಹೇಳ್ತೇನೆ. ಅವನೇ ಎಲ್ಲ ಮಾಡಿಸ್ತಾನೆ, ನಾನು ಎಲ್ಲೋ ಒಳಗಿದ್ದೇನೆ. ಈ ದೇಹದ ಕೂದಲಿನ ಸಾವಿರ ಭಾಗವೂ ನಾನಿಲ್ಲ, ಈ ಶರೀರ ಎತ್ತಲಿಕ್ಕೆ ನನಗಾಗಲ್ಲ ಎಂಬ ಎಚ್ಚರವೂ ದೇವರು ನಮಗ್ ಕೊಡ್ಲಿಲ್ಲ. ಎಲ್ಲ ತಾನೇ ಮಾಡ್ತಾನೆ, ಒಗ್ಗರಣೆ ಕೊಡ್ತಾನೆ, ನಾನೇ ಮಾಡಿದೆ ಅಂತ ನಮಗ್ ಕೊಡ್ತಾನೆ. ತಲೆಯಲ್ಲಿ ಆಲೋಚನೆ ಅದನ್ನು ಹೇಳ್ತಾ ಇದ್ದಾರೆ. ನೀನೊಳಗು ಕೇಳುವುದು ಇದನೇವೇ ಅವಿಭಕ್ತ ಘನರೂಪಮೆಂಬರು ಜ್ಞಾನಿಗಳು. ಮನುಷ್ಯರ ದೇಹದ ಸುತ್ತು ಇರತಕ್ಕಂತಹ ಏನು ರೂಪ ಇದೆ ಇದನ್ನ ಅವಿಭಕ್ತ ಘನ ರೂಪ ಅಂತ ಕರೀತಾರೆ. ಮುನಿಗಳ ಮಾತಾಡಿದು ಸಂದೇಹ ಬಡಸಲ್ಲ. ಇದೆಲ್ಲ ಜ್ಞಾನಿಗಳು ಶುಕಾಚಾರ್ಯರು ಹೇಳಿದಂತ ಮಾತಯ್ಯ, ಇದನ್ನು ಕೇಳಿ ಅಂತ ಹೇಳ್ತಾರೆ. ಮನದಿ ಚಿಂತಿಸು ಈ ಶೂನ್ಯಾಭಿರಣ. ಈ ವಿರಾಟ್ ರೂಪಿಯ ಹೆಸರು ಏನು ಗೊತ್ತೋ? ಶೂನ್ಯ. ಅಭಿಧ ಅಂದ್ರೆ ಹೆಸರು, ಅಭಿಧ ಅಂದ್ರೆ ಹೆಸರು, ಶೂನ್ಯ ಅಭಿಧ, ಶೂನ್ಯ ಎಂಬ ಹೆಸರಿರುವಂತ ದೇವರು ಯಾರು? ವಿರಾಟರು ಭಗವಂತ. ಪ್ರಳಯ ಕಾಲದಲ್ಲಿ ಇವನೇ ಇರೋದು, ಎಲ್ಲರನ್ನ ಹೊತ್ತುಕೊಂಡು ಈಗಲೂ ಇದ್ದಾನೆ, ಪ್ರಳಯ ಕಾಲದಲ್ಲೂ ಇರ್ತಾನೆ, ಸುಟ್ಟಿ ಕಾಲದಲ್ಲೂ ಅವನೇ ಇರ್ತಾನೆ. ಅದಕ್ಕೆ ಹೇಳಿದರು ಈತನಿಗೆ ಶೂನ್ಯ ಅಂತ. ಯಾಕಪ್ಪ ಶೂನ್ಯ ಅಂದ್ರೆ, ಪ್ರಳಯ ಕಾಲದಲ್ಲಿ ಯಾವ ವ್ಯಾಪಾರ ಮಾಡದೇ ಇರ್ತಾನಲ್ಲ, ಜಗದ್ ವ್ಯಾಪಾರ ಶೂನ್ಯತ್ವ. ಯಾವ ವ್ಯಾಪಾರ ಮಾಡದೇ ಇರೋದರಿಂದ ದೇವರಿಗೆ ಶೂನ್ಯ ಅಂತ ಹೆಸರು. ಅದಕ್ಕೆ ವೇದಗಳು ಹೇಳುತ್ತೆ, ಶೂನ್ಯದಿಂದಲೇ ಜಗತ್ತು ಬಂತು ಅಂತ ವೇದಗಳು ಹೇಳುತ್ತೆ. ಅದಕ್ಕೆ ಕೆಲವರಂದ್ರು, ಅಲ್ರಿ ವೇದಗಳು ಹೇಳುತ್ತಲ್ರಿ ಶೂನ್ಯದಿಂದ ಹುಟ್ಟಿ ಬರುತ್ತೆ ಅಂತ ಹೇಳಿ. ಅಂದ್ರೆ ಆಚಾರ್ಯ ಹೇಳಿದ್ರು ಶೂನ್ಯ ಅಂದ್ರೆ ಶೂನ್ಯ ಅಲ್ಲ ಮಹಾರಾಯ, ಶೂನ್ಯದಿಂದ ಏನಾದ್ರು ಬರ್ಲಿಕ್ಕೆ ಸಾಧ್ಯವಾ? ವ್ಯಾಕ್ಯೂಮ್, ಅದರಿಂದ ಏನಾದ್ರು ಬರ್ಲಿಕ್ಕೆ ಸಾಧ್ಯವಾ? ಏನೂ ಇಲ್ಲ ಅಂತ. ಆದ್ರೆ ಶೂನ್ಯದಿಂದ ಏನು ಬರ್ಲಿಕ್ಕೆ ಸಾಧ್ಯವಾ ಅಂದ್ರೆ, ಶೂನ್ಯ ಅಂದ್ರೆ ದೇವರ ಹೆಸರದು ಎಂಬುದು ಆಚಾರ್ಯರೊಬ್ಬರೇ ಹೊರಗೆ ಹಾಕಿದ್ದು. ಎಲ್ಲರೂ ಎಡೆಯುದಿದ್ದರಲ್ಲಿ ಎಲ್ಲರೂ ಎಡೆಯುದಿದ್ರು ಆಚಾರ್ಯರನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮನದಿ ಚಿಂತಿಸು ಈ ಶೂನ್ಯಾಭಿಧನ. ನಮ್ ಸುತ್ತು ದೇವರ ರೂಪ ಇದೆ, ಹೇಗಿದೆ ಅಂತ ಹೇಳ್ತಾರೆ. ವದನದ ಮೇಲೆ ವದನ, ಶ್ರೋತ್ರದ ಮೇಲೆ ಶ್ರೋತ್ರ, ನಯನದ ಮೇಲೆ ನಯನ ಈ ಕ್ರಮದಿಂದಲೀ. ಇದನ್ನ ಅರಣ್ಯಕಾಚಾರ್ಯರು ಕೂಡ ಅಧ್ಯಾತ್ಮದ ಸಂಜನೆಯಲ್ಲಿ ಈ ರೂಪ ಏನಿದೆ, ಶೇಷದಾಸರು ಈ ರೂಪವನ್ನು ಹೇಳಿ ಇದಕ್ಕೆ ಪೂಜಾ ಮಾಡಿ ಅಂತ ಹೇಳಿಬಿಟ್ಟುಬಿಟ್ರು. ಹೇಗೆ ಪೂಜಾ ಮಾಡಬೇಕು ಗೊತ್ತಾಗಿಲ್ಲ ನಮಗೆ. ನಮ್ ಸುತ್ತ ಇರೋ ರೂಪಕ್ಕೆ ಯಾವ ರೂಪ ಮಾಡೋಣ, ಹೀಗೆ ಆರತಿ ಮಾಡ್ಕೊಳ್ಳೋಣ, ರೂಪಾರತಿ ಮಾಡೋಣ, ಏನ್ ಮಾಡೋಣ ಅಂದ್ರೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ಅರಣ್ಯಕಾಚಾರ್ಯರು ನಮ್ಮ ಸುತ್ತ ಇರುವ ವಿರಾಟ್ ರೂಪದ ಪೂಜೆಯನ್ನೇ ಹೇಳಿಕೊಟ್ರು ಅಧ್ಯಾತ್ಮ ರಸರಂಜನೆಯಲ್ಲಿ. ಅದನ್ನೇ ಹೇಳ್ತಾ ಇದ್ದಾರೆ, ಆಚೆ ಆಶ್ರಮಿತಿ ಕ್ರಮ, ಮುಖದಲ್ಲಿ ಮುಖ ಈ ಕ್ರಮದಲ್ಲಿ ದೇವರಿದ್ದಾರೆ. ವದನಾದ ಮೇಲೆ ವದನ, ಶ್ರೋತ್ರದ ಮೇಲೆ ಶ್ರೋತ್ರ, ನಯನಾದ ಮೇಲೆ ನಯನ ಈ ಕ್ರಮದಿಂದಲೀ. ಹೇಗಿದ್ದಾನೆ, ತನು ಸಮಸ್ತದಲ್ಲಿ ಹರಿತನ್ನ ಅಂಗದಿಂದ ಅನುಸಾರವಾಗಿ ಆಶ್ರಯವಾಗಿಪ್ಪ. ನಮ್ಮ ಇಡೀ ದೇಹಕ್ಕೆ ಸುತ್ತು ದೇವರು ತಾನೇ ನಿಂತಿದ್ದಾನೆ. ನಾವಾದರೂ ಆತನ ಮರೆಯುತ್ತೇವೆ, ಅವನಮ್ಮನ್ನ ಮರೆಯಲ್ಲ. ನಾವಾತನ ಮರೆದ್ರೆ ಅಡ್ಡಿ ಇಲ್ಲ, ಅವನಮ್ಮನ ಮರೆತರೆ ಗೋವಿಂದ, ಏನೂ ಆಗಲ್ಲ, ಬಿದ್ದಿರ್ತೇವೆ. ಡಾಕ್ಟರ್ ಬರಬೇಕು, ಪ್ರತಿಯೊಂದಕ್ಕೂ ಬರಬೇಕು. ಎಷ್ಟು ಕಷ್ಟ ಗೊತ್ತು, ದೇವರು ನಮಗೆ ಶರೀರ ಕೊಟ್ಟು ಉಪಕಾರ ಮಾಡ್ತಾ ಇದ್ದಾನಾದ್ದರಿಂದ ನಾವು ರಾಜರು. ಚೂರು ಆತ ಒಂದೊಂದು ಪಾರ್ಟಿಗೂ ಕೈ ಬಿಡ್ತಾ ಬಂದ್ರೆ ನಮ್ಮ ಪಾಡು ಏನೆಂಬುದು ಗೊತ್ತಾಗ್ಬಿಡುತ್ತೆ. ಅಲ್ಲಿ ಒಂದ್ಸಲ ಹಾಸ್ಪಿಟಲ್ಗೆ ಒಂದ್ಸಲ ಅವಾಗ ಹೋಗ್ತಾ ಬರ್ತಾ ಇರಬೇಕು. ನಮ್ಮವ್ರು ಯಾರಾದ್ರೂ ಇದ್ರೆ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ರೆ ಸ್ವಲ್ಪ ದೇವರು ಅಂದ್ರೆ ನೆನಪಿರುತ್ತೆ ನಮಗೆ. ಕಿಡ್ನಿ ಕೆಲಸ ಮಾಡಲಿಲ್ಲ, ಕೃಷ್ಣಾರ್ಪಣ ಇವಾಗ ಫ್ರೀಯಾಗಿ ಕೆಲಸ ಮಾಡ್ತಾ ಇದೆ, ಯಾರೂ ಬೇಕಾಗಿಲ್ಲ, ಚೆನ್ನಾಗಿದೆ. ಅದೇ ಕಿಡ್ನಿ ಸ್ವಲ್ಪ ಸರಿಯಾಗಿಲ್ಲ ಅಂದ್ರೆ ಡಯಾಲಿಸಿಸ್ ಮಾಡಬೇಕು. ದಿನಕ್ಕೆ ಒಮ್ಮೆ ಕ್ಲೀನ್ ಮಾಡಲಿಕ್ಕೆ 2,000, ಅದೇನು ಮಾಮೂಲು ಆಸ್ಪತ್ರೆಯಲ್ಲಿ. ಸ್ವಲ್ಪ ದೊಡ್ಡ ಬೋರ್ಡ್ ಇದ್ರೆ 5,000 ಅಲ್ವಾ, ಕಿಡ್ನಿ ಕ್ಲೀನ್ ಮಾಡಿಕೊಳ್ಳಿಕ್ಕೆ. ಆ ಕ್ಲೀನ್ ಮಾಡಲಿಕ್ಕೆ ಸುಮ್ಮನೆ ಅಲ್ಲ, ನೀವು ನೋಡಿದ್ರೆ ಅವ್ರದ್ದು ಪಾಡು ಹೇಗಿರುತ್ತೋ, ಇಲ್ಲಿ ಬೆನ್ನಿಗೆ ಅವರು ಕಳಿಸೋ ಫ್ಲೂಯಿಡ್ ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ ಕ್ಯೂಬ್ ಚುಚ್ಚಿರ್ತಾರೆ. ಅದನ್ನು ದಿನ ತೆಗಿಲಿಕ್ಕಿಲ್ಲ, ಹಾಗೇ ಹೋಗ್ಬೇಕದು. ಇವರಿಗೆ ನೋಡಿ ಎಂತ ಪರಿಸ್ಥಿತಿ, ಆ ಕ್ಯೂಬ್ ಇಟ್ಟುಕೊಂಡು ಹಿಂದಕ್ಕೆ ಮಲಗಲಿಕ್ಕಿಲ್ಲ, ಬದಿಗೇ ತಿರುಗಿ ಮಲಗಬೇಕು. ಹಿಂದೆ ತಿರುಗಿ ಮಲಗಿದ್ರೆ ಕ್ಯೂಬ್ ಚುಚ್ಚುತ್ತೆ. ಇಷ್ಟು ಮಾಡಿದ್ರು ಕೂಡ ಸ್ವಲ್ಪ ದಿವಸ ಮಾಡುತ್ತಾರೆ, ಸಾರಿ ನಿಮ್ದು ಆಯ್ತು ಹೋಗ್ಬರ್ರಿ ಅಂತ ಹೇಳ್ತಾರೆ. ಯಾವಾಗ ಅದನ್ನ ನೀವು ಹೋಗ್ಬೋದು ಅಂತ ಡಿಕ್ಲೇರ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಉಸಿರಾಡ್ತಾ ಇದೆ, ಯಾರಾದ್ರೂ ನಾವು ಗಾಳಿಗೆ ದುಡ್ಡು ಕೊಡ್ತಾ ಇದ್ವಾ? ಇಲ್ಲ, ಹಾಸ್ಪಿಟಲ್ ಹೋಗಿ ವೆಂಟಿಲೇಟರ್ ಇಡ್ತಾರೆ, ದಿನಕ್ಕೆ 5,000 ಉಸಿರಾಡಿಸಿದ್ದಕ್ಕೆ. ಮತ್ತೆ ನಮ್ಮ ಸ್ವಾಮಿಗೆ ಇಷ್ಟು ವರ್ಷ ಉಳಿದು ಉಸಿರಾಡಿಸಿದ್ದಕ್ಕೆ ವೆಂಟಿಲೇಷನ್ ಮಾಡಿಸ್ತಾ ಇದ್ದಾನಲ್ಲ, 8,000 ಕೊಡಬೇಕು ಮಹಾನುಭಾವನಿಗೆ, 8,000 ದುಡ್ಡು ಕೊಡಬೇಕು. ಆತ ಒಂದು ಕ್ಷಣ ನಮ್ ಕೈ ಬಿಟ್ರೆ ಕೃತಾರ್ಪಣ ಅಂತಾರೆ. ಹರಿ ತಮ್ಮ ಸಮಸ್ತದಲ್ಲಿ ಹರಿ ತನ್ನ ಅಂಗದಿಂದ ಅನುಸಾರವಾಗಿ ಆಶ್ರಯವಾಗಿಪ್ಪ. ಸರಿ, ಈ ರೂಪ ಸ್ವಲ್ಪ ಪಕ್ಕಕ್ಕೆ ಸರಿದ್ರೆ ಏನಾಗುತ್ತೆ ಹೇಳ್ತಾರೆ, ಕ್ಷೋಣಿಯೊಳಗೆ ಈ ರೂಪ ಅನುಪೇಕ್ಷದಿಂದ. ಈ ರೂಪ ಇಲ್ಲದಿದ್ರೆ ತನುವಿನಿಲ್ಲದಯ್ಯ ವಿಧಿಗಾದರೂ, ಬ್ರಹ್ಮದೇವರ ಶರೀರ ಕೂಡ ಉರುಳು ಬೀಳುತ್ತೆ ಈ ರೂಪ ಇಲ್ಲದಿದ್ದರೆ. ಈ ರೂಪ ಹಿಡಿದಿದ್ರೆ ಬ್ರಹ್ಮದೇವರು ನಿಂತಿರ್ತಾರೆ, ಇಲ್ಲ ಉರುಳು ಬಿದ್ದು ಹೋಗುತ್ತೆ ಶರೀರ. ಇನಿಸು ಸೋಬಾಗು ಪರಿ ಜ್ಞಾನರಹಿತರಾಗಿ, ಈ ರೀತಿಯಾದ ತಿಳುವಳಿಕೆ ಇಲ್ಲದೆ ವನಜ ಭವಾಂಡ ದಾನ ಬಿತ್ತಾರೋನು, ಇಡೀ ಬ್ರಹ್ಮಾಂಡವೇ ದಾನ ಕೊಟ್ಟು. ಸರಿ, ಎಲ್ಲಾ ದಾನ ಮಾಡಿದವು, ಸಾಲಿಗ್ರಾಮ ದಾನ, ಆ ದಾನ, ಈ ದಾನ ಎಲ್ಲ ಮಾಡಿಬಿಟ್ಟು ಮಾಡಿ ದೇವರ ಮುಂದೆ ಬಂದು ನಿಂತು, ಏನಪ್ಪ ಬಂದಿಯ, ನಾನಿಷ್ಟು ದಾನ ಮಾಡಿದೆ, ಇಷ್ಟೆಲ್ಲ ಕರ್ಮ ಮಾಡಿದೆ, ವಾಯನ ದಾನ ಕೊಟ್ಟು ಕೊಟ್ಟು ಕೈಯಲ್ಲೂ ಸೌದೋಯಿತು, ಎಲ್ಲಾ ವಿಷ್ಣುಪಂಚಕ ಭೀಷ್ಮಪಂಚಕ ಎಲ್ಲಾ ಪಂಚಗಳು ಮಾಡಿದೆ, ಎಲ್ಲಾ ವ್ರತಗಳು ಮಾಡಿದೆ, ಎಲ್ಲಾ ತೀರ್ಥಯಾತ್ರೆ ಮಾಡಿದೆ, ನಿತ್ಯ ಕರ್ಮಾನುಷ್ಠಾನ ಓ ಸಾಕಾಯಿತು, ಮಾಡಿ 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 ಎಲ್ಲ ಮಾಡಿದೆ, ಸ್ನಾನ ಸಂಧ್ಯಾ ಪೂಜಾ ವೈಷ್ಣದೇವ ಬಲಿಹರಣ ಎಲ್ಲ ಮುಗಿತು ನಂದು, ಎಲ್ಲ ಮಾಡಿದೆ ಅಂತ ನಿಂತರೆ, ಒಂದು ವೇಳೆ ದೇವರ ಮುಂದೆ ನಿಂತರೆ ಈ ಜ್ಞಾನಗಳು ಯಾವುದು ಇಲ್ಲದೆ, ಅಂತರಂಗದ ಜ್ಞಾನ ಇಲ್ಲದೆ ಬರೀ ಮಾಡಿ ನಿಂತರೆ ವನಜ ಭವಾಂಡ ದಾನ ವಿತ್ತರೂನು ವನಜ ನಾಭ ನೊಮ್ಮೆ ದೃಷ್ಟಿಲಿ ನೋಡನಯ್ಯ. ಮುಖ ಎತ್ತಿ ನೋಡಲ್ಲಂತ ನಮ್ಮ ಕಡೆಗೆ. ಅಲ್ಲಯ್ಯ ಇಷ್ಟು ಮಾಡಿದ್ದಲ್ಲ ಅಂದ್ರೆ ಸೋವಾತ್ ಅಂತ ಕೇಳುತ್ತಾನೆ. ಅಲ್ಲಯ್ಯ ಇಷ್ಟು ಕರ್ಮ ಮಾಡಿದ್ದಕ್ಕೆ ನಿನಗೆ ಫಲ ಏನು? ನನ್ನ ಜ್ಞಾನ ಬರಬೇಕು, ಅದೇ ಪಡೆದಿಲ್ಲ, ಇದೆಲ್ಲ ಒಣ ಆಚಾರ ಆಯಿತು. ಅದಕ್ಕೆ ಹೇಳ್ತಾರೆ ನಿನ್ನ ಕಾಣದ ಆಚಾರ ಬಾಧಿತ ಗ್ರಹಚಾರ ಅಂತ. ನಂತರ ವನಜ ಭವಾಂಡ ದಾನ ವಿತ್ತಾರೂನು ವನಜ ನಾಭನೊಮ್ಮೆ ದೃಷ್ಟಿಲಿ ನೋಡನಯ್ಯ. ಅನುಮಾನ ಇದಕ್ಕಿಲ್ಲ ಸುತ್ತಿಸ್ತಾವೋ. ವೇದಗಳೇ ಹೇಳ್ತಾ ಇವೆ, ನೀ ಏನೇ ಬೇಕಾದ್ರೂ ಮಾಡು, ಈ ಜ್ಞಾನ ಇಲ್ಲ ನಿನ್ನ ಕಡೆ ಮುಖ ಎತ್ತಿ ನೋಡಲ್ಲ ದೇವರು. ಇಲ್ಲ ಇವು ಚೆನ್ನಾಗಿನ ಸ್ಮರಣೆ ಮಾಡ್ತೇನೆ, ನಿತ್ಯವೂ ವಿರಾಟ ರೂಪದ ಸ್ಮರಣೆ, ಲೋಕಗಳ ಸ್ಮರಣೆ, ಭಗವಂತ ಹೀಗಿದ್ದಾನೆ ಎಂಬುದು ಚೆನ್ನಾಗಿ ಸ್ಮರಣೆ ಮಾಡಿ ಎಲ್ಲ ಕರ್ಮ ಮಾಡುತ್ತೇನೆ. ಆಗ ಹೇಳ್ತಾರೆ ವಿನಯದಿಂದ ಲೀದು ಸ್ಮರಿಸಿದ ಜನರಿಗೆ ಜನುಮ ಜನುಮದ ಪಾಪ ಪ್ರಶಾಂತವೋ. ಎಲ್ಲಾ ಪಾಪಗಳು ಕೊಚ್ಚಿ ಹೋಗ್ಬಿಡುತ್ತೆ ನಿತ್ಯ ಸ್ಮರಣೆ ಮಾಡುತ್ತಾ ಬಂದರೆ. ಯಾಕೂ ಮಾಡಬಾರದು ಇಷ್ಟೆಲ್ಲ ಫಲಗಳು ಹೇಳುವಾಗ ಹೇಳ್ತಾರೆ ದಿನಗೂ ಮೈಲಿಗೆ ಉಂಟೆ ಸ್ಪೃಷ್ಟಾಸ್ಪೃಷ್ಟದಿಂದ ಅನುದಿನ ಪವಿತ್ರನು ಅಕೃತದಿಂದ. ದೇವರು ವಿರಾಟ್ ರೂಪಿ ನಮ್ಮ ಸುತ್ತ ಇದ್ದಾನೆ ಎಂದು ಚಿಂತನೆ ಮಾಡುವವರನ್ನು ಮೈಲಿಗೆ ಆಗ್ತಾರ ಅಂತ ಕೇಳ್ತಾ ಇದ್ದಾರೆ. ಮೈಲಿಗೆ ಆಗುವ ಪ್ರಸಕ್ತಿಯೇ ಇಲ್ಲ. ಅದಕ್ಕೆ ಹಿಂದೆ ಈ ರೀತಿ ಚಿಂತನೆ ಮಾಡುವಂತವರು ದೊಡ್ಡವರು ಮನೆಗೆ ಬಂದ್ರೆ ಅವರ ಮನೆಯಲ್ಲಿ ಶ್ರಾದ್ದಾದಿಗಳು ನಡೀತಾ ಇದ್ರೆ ಶ್ರಾದ್ದ ಮಾಡುವ ವ್ಯಕ್ತಿ ಇವರ ಚಿಂತನೆ ಇವರ ವಿಶೇಷವಾದ ತತ್ವಜ್ಞಾನದ ಪರಿಚಯ ಇದ್ದವನಾಗಿದ್ರೆ ಶಿಷ್ಯ ಅವರು ಬಂದ ಕೂಡಲೇ ಅವರ ಕಾಲು ಹಿಡಿದು ಏನು ಹೊರಗಿಂದ ಬಂದವರ ಕಾಲು ಹಿಡಿದು ನಮಸ್ಕಾರ ಮಾಡಿ ಈಗ ಮಡಿಯಾದೆ ಅಂತ ಶ್ರಾದ್ದಕ್ಕೆ ಹಾಗೆ ಕೊಡುತ್ತಾರೆ. ಈ ಚಿಂತನೆ ಮಾಡಿದ ಮಹಾನುಭಾವರೊಬ್ಬರು ಇದೇ ಚಿಂತನೆ ಸದಾ ಅಗ್ನಿಯಂತೆ ಮಾಡ್ತಾ ಇದ್ರು. ಬಂದ್ರು ಶಿಷ್ಯನತ್ರಿಗೆ, ಶಿಷ್ಯ ಕಾಲು ಹಿಡಿದು ನಮಸ್ಕಾರ ಮಾಡಿ ಶ್ರಾದ್ದಕ್ಕೆ ಕೂತ. ಪುರೋಹಿತರಿಗೆ ಸರಿಯಾಗ್ಲಿಲ್ಲದು, ಏನ್ರಿ ನೀವು ನಿಮ್ ಗುರುಗಳು ಏನೇ ಆಗಿರ್ಬೋದು ಮಡಿ ಮೇಲಿಗೆ ಮೊದಲ್ವಾ ನಿಮ್ಗೆ? ಅವ್ರು ಬಂದು ಕೂಡ ಕಾಲು ಮುಟ್ಟಿ ನಮಸ್ಕಾರ ಮಾಡುದು ಹಾಗೆ ಶ್ರಾದ್ದ ಮಾಡುದು ಮತ್ತೆ ನಮ್ಮನ್ನ ಊಟ ಕೊಡಿಸಿ ತಿಟ್ಟ ಹಾಕ್ತೀರಾ ನೀವು? ನಾ ಇರಲ್ಲ ಅಂತ ಅರ್ಧ ಶ್ರಾದ್ದ ಮಾಡುವ ಎದ್ಬೋದ? ಯಜಮಾನ ಹೇಳ್ತಾನೆ ಇದ್ದಾನೆ ಆಚಾರ್ಯ ಅವರು ದೊಡ್ಡವರು ಬಂದಿದ್ದಾರೆ ಹೀಗೆಲ್ಲ ಮಾಡಬೇಡಿ ಅಂದ್ರೆ ಕೇಳಲಿಲ್ಲ, ಹೊರಟೆ ಹೋದ. ಯಜಮಾನನಿಗೆ ಶ್ರಾದ್ದ ಬರುತ್ತೆ ಮಾಡಿಸ್ಲಿಕ್ಕೆ, ತಾನೇ ಮಾಡಿಕೊಂಡ, ಎಲ್ಲ ಮುಗೀತು. ಆಚಾರ್ಯರು ಮನೆಗೆ ಹೋಗುವುದರೊಳಗೆ ಅರ್ಧ ದೇಹ ಬಿಳಿ ಶುರುವಾಯಿತು. ತೊಣ್ಣು ಅಂತ ಹೇಳ್ತೀರಲ್ಲ ಅದು ವ್ಯಾಧಿ ಬರುವುದು ಹೇಗೆ ಗೊತ್ತಾ? ಚಿಕ್ಕ ಪಿನ್ ತರ ಚೂರು ಶುರುವಾಗಿ ವರ್ಷಗಳು ತಗೊಳ್ಳುತ್ತೆ. ಏನು ಕೈಯೆಲ್ಲ ಬಂದು ಎಲ್ಲ ಬರಬೇಕಾದ್ರೆ ತುಂಬಾ ಕಾಲ ತಗೊಳ್ಳುತ್ತೆ. ಮನೆಗೆ ಹೋಗುವುದರೊಳಗೆ ಅರ್ಧ ದೇಹ ಬಿಳಿ, ಹೆದರಿಬಿಟ್ಟ ವ್ಯಕ್ತಿ, ಏನ್ ಹೀಗಾಯ್ತಲ್ಲ, ಓ ದೊಡ್ಡವರ ಅವಮಾನದ ಮಂತ ಅಂತ ಬಂದ್ರು, ಕಾಲಿಗೆ ಬಿದ್ರು, ಅವರ ಅನುಗ್ರಹ ಮಾಡಿದ್ರು. ಅಪ್ಪ ಯಾಕೆ ದುಡುಕ್ತೀರಾ, ಸ್ವಾಮಿ ಇದ್ದಾನೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟು ಹೋಗ್ಬಿಟ್ರು. ಇನ್ನಾ ಈತನಿಗೆ ಉರಿತಾ ಇದೆ, ಮೈಯೆಲ್ಲ ಉರಿತಾ ಇದೆ. ಆಗ ಆ ಶಿಷ್ಯನ ಕೇಳುತ್ತಾನೆ ನಾನೇನು ಮಾಡ್ಲಿ? ಒಂದು ಹೇಳ ಅಂದ್ರು. ಏನು? ಆಗಿನ ಕಾಲ ಹಳ್ಳಿ, ಹಳ್ಳಿಯಲ್ಲಿ ಸ್ನಾನ ಮಾಡಿದ್ರೆ ನೀರು ಹೋಗ್ಲಿಕ್ಕೆ ಡ್ರೈನೇಜ್ ಇಲ್ಲ, ಒಂದು ಕುಂಟೆ ತರ ಮಾಡಿ ಹೊರಗಿಡ್ತಾ ಇದ್ರು, ಆ ನೀರೆಲ್ಲ ಅಲ್ಲಿ ಹೋಗ್ತಾ ಇತ್ತು. ನಮ್ ಗುರುಗಳು ಸ್ನಾನ ಮಾಡಿದ ನೀರಲ್ಲಿ ನಿಂತಿದೆ, ನಿತ್ಯ ಸ್ನಾನ ಮಾಡ್ಕೊಂಡು ಹೋಗಿ ಕಮ್ಮಿ ಆಗುತ್ತೆ ಅಂದ್ರು. ಅದರಲ್ಲಿ 15 ದಿವಸ ನಿತ್ಯ ಬಂದು ಸ್ನಾನ ಮಾಡಿಕೊಂಡು ಹೋದ್ರೆ 15ನೇ ದಿವಸ ಒಂದು ಚುಕ್ಕಿ ಇಲ್ಲ. ನಾನು ಎಲ್ಲಿ ಹೇಳಲಿಕ್ಕೆ ಬಂದೆ ಅಂದರೆ ಮಡಿ ಮೇಲಿಗೆ ಬಿಡಿ ಅಂತ ಹೇಳಲಿಕ್ಕೆ ಬಂದಿಲ್ಲ. ಇಂಥ ಅನುಷ್ಠಾನ ಇಟ್ಟುಕೊಂಡವರಿಗೆ ಮೈಲಿಗೆ ಇರಲ್ಲ, ಸದಾ ದೇವರ ಚಿಂತನೆ. ನಾವು ಮೈಲಿಗೆ ಆದಾಗ ಕೃಷ್ಣ ಪುಂಡರೀಕಾಕ್ಷ ಅಂದುಕೊಂಡ್ರೇನೆ. ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯಾಭ್ಯಂತರ ಶುಚಿ, ಒಳಗೂ ಹೊರಗೂ ಶುಚಿಯಾಗ್ತಾನೆ ಅಂತ. ಮತ್ತೆ ಇಂಥ ಚಿಂತನೆ ಇರುವವರಿಗೆ ಮೈಲಿಗೆಲೆಂಬ ಬರಬೇಕು. ಹೇಳ್ತಾರೆ, ದಿನಗೂ ಮೈಲಿಗೆ ಉಂಟೆ ಸ್ಪೃಷ್ಟ ಅಸ್ಪೃಷ್ಟದಿಂದ, ಅನುದಿನ ಪವಿತ್ರನು ಅಕೃತದಿಂದ. ಅಕೃತ ಅಂದ್ರೆ ಮಾಡಬೇಕಾದ್ರೂ ಬಿಟ್ಟದ್ದು. ಯಾಗಗಳು ಮಾಡಬೇಕು, ದೇವ ಋಣ ಕಳ್ಕೊಳ್ಳಿಕ್ಕೆ. ನಾವು ಹುಟ್ಟಿದ ಕೂಡಲೇ ಮೂರು ಋಣ ನಮ್ ಹಿಂದೆ ಬರುತ್ತೆ, ದೇವ ಋಣ, ಋಷಿ ಋಣ, ಪಿತೃ ಋಣ, ಇನ್ನೊಂದು ಹೇಳಲ್ಲ ಮನುಷ್ಯ ಋಣ. ನಾಲ್ಕು ಋಣ ಹಿಂದೆ ಬರುತ್ತೆ. ದೇವಋಣ ತೀರ್ಲಿಕ್ಕೆ ಯಜ್ಞಗಳು ಮಾಡಬೇಕು. ವೈಷುದೇವ ಮಾಡಲಿಕ್ಕೆ ಗತಿ ಇಲ್ಲ, ಯಜ್ಞಗಳಲ್ಲಿ ಮಾಡ್ಲಿಕ್ಕಾಗುತ್ತೆ ನಮಗೆ ಕಲಿಕಾಲದಲ್ಲಿ. ಸರಿ, ಋಷಿ ಋಣ ವೇದಾಧ್ಯಯನ ಎಲ್ಲ ಮಾಡಬೇಕು, ಇಲ್ಲದಿದ್ರೆ ಆ ಋಣ ಹೋಗಲ್ಲ. ಪಿತೃ ಋಣ ಮಕ್ಕಳನ್ನು ಪಡೆದ್ರೆ ಹೋಗುತ್ತೆ ಅಂತ ತಪ್ಪರ್ಥ ಮಾಡಿದ್ದಾರೆ. ಹಾಗಲ್ಲ, ಶ್ರಾದ್ದ ಮಾಡುವ ಮಕ್ಕಳನ್ನ ಪಡೆದರೆ. ಸ್ವಲ್ಪ ಖಾರ ಆಗ್ಬೋದೇನೋ ಮಾತು, ಸತ್ಯವಾದ ವಿಚಾರ. ಮಕ್ಕಳನ್ನ ಪಡೆದಷ್ಟು ಮಾತ್ರಕ್ಕೆ ನಮಗೆ ಪಿತೃಋಣ ತೀರುತ್ತೆ ಅಂತಿಲ್ಲ. ಏನು ಉಪಯೋಗ? ಇವರೇನೋ ಮಕ್ಕಳನ್ನು ಪಡೆದಿರ್ತಾರೆ, ಆ ಮಕ್ಕಳು ಫಾರಿನ್ ನಲ್ಲಿ ಕೂತಿರ್ತಾರೆ. ಮೊನ್ನೆ ಯಾರು ಪಾಪ ಗಂಡ ಹೆಂಡತಿ ಎಲ್ಲಾ ಪಂಡಿತನ ಕರೆದರು, ಮಗ ಫಾರಿನ್ ಅಲ್ಲಿದ್ದಾನೆ, ನಮಗೆ ಫಾರಿನ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇದ್ದೇವೆ, ನಾವು ಹೋದಾಗ ಅವ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಕೊನೆಯ ಕಾಲದಲ್ಲಿ ದಾನ ಕೊಡಬೇಕಲ್ಲ, ಹೀಗೆ ಕೊಡ್ತಾ ಇದ್ದೇವೆ ಅಂತ ಕೊಟ್ಟು ಬಿಟ್ಟು. ಸತ್ಯವಾದ ವಿಚಾರ. ಅವ್ರು ಅಂದುಕೊಂಡಂತೆ ಆಯಿತು, ಪಾಪ ಹೆಂಡತಿ ಹೋದ್ಲು, ಮಗ ಬರ್ಲಿಕ್ಕೆ ಐದ್ ದಿವಸ ಆಯಿತು, ಐದ್ ದಿವಸ ಆಯಿತು. ಪಾಪ ಅವರೇ ಎಲ್ಲ ಮಾಡಿಕೊಂಡು ಹೋದ್ರು, ಅವರು ಹೋದ್ರು, ಹೆಂಡತಿ ಹೋದ ಸ್ವಲ್ಪ ಕಾಲಕ್ಕೆ ಅವರು ಹೋದ್ರು, ಆಗ್ಲೂ ಮಗ ಬರ್ಲಿಕ್ಕೆ ಆಗ್ಲಿಲ್ಲ. ಯಾರಾದ್ರೆ ದಾನ ತಗೊಂಡ್ರ ಒಬ್ಬ ಬ್ರಾಹ್ಮಣರಲ್ಲಿ ಮಾಡಿದ್ರು. ಎಷ್ಟು ದೀನ ಪರಿಸ್ಥಿತಿ. ಹಾಗಾದ್ರೆ ಮಕ್ಕಳನ್ನು ಪಡೆದಷ್ಟು ಮಾತ್ರಕ್ಕೆ ಪಿತೃಋಣ ಹೋಗುತ್ತಾ? ಇಲ್ಲ, ಪಿತೃಕಾರ್ಯ ಶ್ರದ್ಧೆಯಿಂದ ಮಾಡುವಂತ ವ್ಯಕ್ತಿಯನ್ನ ಪಡೆದು ಆ ವ್ಯಕ್ತಿಗೆ ಹಾಗೆ ತಯಾರು ಮಾಡಿದರೇನೆ ಪಿತೃಋಣ ಹೋಗುತ್ತೆ. ಮಕ್ಕಳನ್ನು ಪಡೆದಷ್ಟು ಮಾತ್ರಕ್ಕೆ ಪಿತೃಋಣ ಹೋಗಲ್ಲ. ಅಷ್ಟೇ ಅಲ್ಲ, ಪಿತೃಋಣ ವಿಶೇಷವಾಗಿ ಪಿತೃ ಶ್ರಾದ್ದಾದಿಗಳನ್ನು ನಾವು ಮಾಡ್ತಾ ಬರಬೇಕು, ಅಷ್ಟೇ ಅಲ್ಲದೆ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ. ಇದರಲ್ಲಿ ಯಾವುದೊಂದು ಬಿಟ್ಟರು ಕೂಡ ನಮಗೆ ದೋಷ ಇರುತ್ತೆ, ಮೇಲಕ್ಕೆ ಹೋದ್ರೆ ಸುಖ ಇರಲ್ಲ. ಭಾರತದಲ್ಲಿ ಬರುತ್ತೆ ಒಬ್ಬ ಋಷಿಗಳು, ಅವರ ಹೆಸರು ಮಂದಪಾಲ ಅಂತ, ಒಳ್ಳೆ ಹೆಸರು ನೋಡಿ ಮಂದಪಾಲ ಅಂತ. ಮಂದರು, ಬುದ್ಧಿ ಇಲ್ಲದವರು, ಅವರನ್ನ ಚೆನ್ನಾಗಿ ನೋಡುವವರು, ಒಳ್ಳೆ ಹೆಸರು. ಚೆನ್ನಾಗಿ ಸಾಧನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋದ್ರು. ಮದುವೆ ಆಗಿದ್ದಿಲ್ಲ, ದೇಹ ಬಿಟ್ಟರು ಸ್ವರ್ಗಕ್ಕೆ ಹೋದ್ರು. ಸ್ವರ್ಗಕ್ಕೆ ಹೋದ್ರೆ ಎಲ್ಲ ತಂದಿಟ್ರು ಅವರಿಗೆ ಭೋಗಕ್ಕೆ, ಅವರ ಪುಣ್ಯ ಪ್ರಕಾರ ಎಲ್ಲ ಕೊಟ್ರು ಸ್ವರ್ಗದಲ್ಲಿ. ಆದರೆ ಯಾವ ಭೋಗ ಪಡ್ತಾ ಇದ್ರು ಸುಖ ಬರ್ತಾ ಇಲ್ಲ. ಪಕ್ಕದಲ್ಲಿದ್ದವರು ಅದೇ ಸುಖ ಪಡ್ತಾ ಇದ್ದಾರೆ, ಆಹಾ ಅಂತಾರೆ. ಇವರಿಗೇನೂ ಇಲ್ಲ, ಕೇಳಿದ್ರಲ್ಲಿದ್ದವರನ್ನ ಅವರೆಲ್ಲ ಅಷ್ಟು ಆಹಾ ಅಂತಾರೆ, ನನಗೇನು ಗೊತ್ತಾಗ್ತಾ ಇಲ್ಲ ಏನು ಕಾರಣ. ಒಂದೇ ಉತ್ತರ ಕೊಟ್ರು ಸ್ವರ್ಗದಲ್ಲಿ ದೇವತೆಗಳು, ನೀವು ಋಣ ಕರಕೊಂಡು ಬಂದಿಲ್ಲ, ಅದಕ್ಕೆ ನಿಮ್ಮ ಪುಣ್ಯಕ್ಕೆ ಸುಖ ಬರಬೇಕಾಗಿದ್ದು ಬರ್ತಾ ಇಲ್ಲ ಅಂದು. ಎಷ್ಟು ನೋಡಿ, ಅವಾಗ ತಿರುಗಾ ಭೂಮಿಗೆ ಬಂದು ಶರೀರ ಪಡ್ಕೊಂಡು ಜರಿತಾರಿ ಎಂಬ ಪಕ್ಷಿ, ಪಕ್ಷಿ ಆದ್ರೆ ಬೇಗ ಮಕ್ಕಳಾಗತ್ತೆ ಅಂತ ಪಕ್ಷಿಯನ್ನ ಮದುವೆ ಆಗಿ ಆ ಮಕ್ಕಳನ್ನು ಪಡೆದರೆ ಆ ಪಕ್ಷಿಯ ಮಕ್ಕಳು ಒಳ್ಳೆ ವೇದಾಂತ ತತ್ವಜ್ಞರು, ನೋಡ್ಲಿಕ್ಕೆ ಪಕ್ಷಿಗಳು. ಆದರೆ ಮಹಾ ಇದು ಖಾಂಡವನ ದಹನ ಆಗುವಾಗ ಅವರು ಅಗ್ನಿದೇವರ ಸ್ತೋತ್ರ ಮಾಡಿದರೆ ದಹನ ಆಗದೆ ರಕ್ಷಣೆ ಮಾಡುತ್ತಾರೆ. ಅಲ್ಲ, ಋಷಿಗಳಂಥವರಿಗೇನೆ ಋಣ ತೀರಿಸದಿದ್ದರೆ ಗತಿ ಇಲ್ಲ ಅಂದ್ರೆ ನಮ್ಮ ಪಾಡೇನು, ಮತ್ತೇನು ಮಾಡೋಣಪ್ಪ ಅಂದ್ರೆ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಋಣತ್ರಯದಿಂದಲಿ ಮುಕ್ತನಾಗಿ ಸತತ ಧನುಜಾರಿ ಪೂರವನ್ನೋ ಐದುವರು. ಈ ಚಿಂತನೆ ಮಾಡ್ತಾ ಬಂದ್ರೆ ಮೂರು ಋಣಗಳು ಕಳೀತಾ ಕಳೀತಾ ಬರುತ್ತೆ, ಸಂಶಯವಿಲ್ಲ ಅಂದ್ರು. ಋಣತ್ರಯದಿಂದಲಿ ಮುಕ್ತನಾಗಿ ಸತತ ತನು ಜಾರಿ ಪೂರವನ್ನೇ ಐದುವರೋ. ಎಲ್ಲರಲ್ಲ, ಯಾರು? ಮಲಿನ ಮನುಜರ ಮನಸ್ಸಿಗೆ ತೋರನೊಮ್ಮೆ. ಎಷ್ಟೇ ಇದು ಪ್ರವಚನ ಮಾಡಿದ್ರು, ಕಲ್ಮಶ ಇದ್ರೆ ಸರ್ವಥಾ ಒಳಗೆ ಹೋಗಲ್ಲ. ಏನೋ ಹೇಳ್ತಾ ಇರ್ಬಿಡ್ರಿ, ಸುಮ್ಮನೆ ಒಣಾ ದುಃಖ, ಯಾರು ಕೇಳಬೇಕು ಅಂತ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಮನುಜ ಹೇಳ್ತಾರೆ. ನೀನೇ ಗತಿ ಎಂದು ನಂಬಿದವರ ಮನಕ್ಕೆ ಪೊಳೆವಾನು ಬೀಡದೆ ಮಾತರಿಶ್ವಾನ ದಯದಿ. ಮನುಜ ತಿಳಿ ಇದನೆ ಭಕ್ತಿಯಿಂದ. ದೇವರ ಅನುಗ್ರಹ ಮಾಡಬೇಕಾ? ದೇವರಿಗೆ ಶರಣಾಗತನಾಗು. ನೀನೇ ಅನುಗ್ರಹ ಮಾಡುವಂದರೆ ದೇವರ ಅನುಗ್ರಹ ಮಾಡುತ್ತಾನೆ. ಇಲ್ಲ, ನಾನು ಸಾಧನೆ ಮಾಡ್ತೇನೆ, ನೀನು ಅನುಗ್ರಹ ಮಾಡುವಂದ್ರೆ ಮುಖ ಎತ್ತಿ ನೋಡಲ್ಲ. ಯಾಕೆ? ಅವನೇ ಮಾಡಿಸ್ತಾ ಇರುವಾಗ ನಾ ಮಾಡ್ತೇನೆ ಅಂದ್ರೆ ಎಂಥ ಅನರ್ಥ? ಅದನ್ನು ಹೇಳ್ತಾ ಇದ್ದಾರೆ. ಗುಣಗಣ ಪೂರ್ಣ ಗುರು ವಿಜಯ ವಿಠಲರೇಯ, ಜನನ ಮರಣಗಳಿಂದ ದೂರ ಮಾಡ್ಪ. ಇಷ್ಟು ಹೇಳ್ತಾ ಮುಂದೆ ಹೇಳುತ್ತಾರೆ. ಈ ರೀತಿಯಿಂದಲೂ ದೇಹ ಧಾರಿಯ ರೂಪವ, ನಮ್ಮ ದೇಹನ್ನ ಧರಿಸಿದಂತಹ ವಿರಾಟ್ ರೂಪವನ್ನ ಸಾರಿ ಸಾರಿಗೆ ತಿಳಿದು ಪೂಜಿಸು ಗುಪ್ತವಿ. ಬರೀ ತಿಳಿದು ಪೂಜಿಸು ಗುಪ್ತವಿ ಅಂತ ಹೇಳಿಲ್ಲ, ಸಾರಿ ಸಾರಿಗೆ ಅಂದ್ರು. ಅಂದ್ರೆ ಈ ಚಿಂತನೆ ಮಾಡಬೇಕಾದ ಕ್ರಮ ಹೇಗೆ ಅಂದರೆ, ಬೆಳಿಗ್ಗೆ ಪೂರ್ಣವಾಗಿ ಎಲ್ಲಾ ರೂಪವನ್ನ ಚಿಂತನೆ ಮಾಡಿ, 14 ಲೋಕಗಳನ್ನ ಚಿಂತನೆ ಮಾಡಿ, ಐಕ್ಯ ಚಿಂತನೆ ಮಾಡಿ. ಎಲ್ಲ ಮುಗಿದ ಮೇಲೆ ಪ್ರತಿಯೊಂದು ಕ್ಷಣ ಯಾರ್ಯಾರು ಕಾಣುತ್ತಾರೆ ಅಲ್ಲಿ ವಿರಾಟ್ ರೂಪ ಇದ್ದಾನೆ. ಅದಕ್ಕೆ ಬಂದ್ರು, ಅದಕ್ಕೆ ಮಾತಾಡ್ತಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಈ ರೂಪವನ್ನ ಕ್ಷಣ ಕ್ಷಣಕ್ಕೆ ಆದಷ್ಟು ಕಾಲ ಚಿಂತನೆ ಮಾಡಿ ಇದು ಮಾಡಬೇಕು ಅಂತಾರೆ. ಸಾರಿ ಸಾರಿಗೆ ತಿಳಿದು ಪೂಜಿಸು ಗುಪ್ತವಿ. ಯಾರೋ ಬಂದ್ರು ಬ್ರಾಹ್ಮಣರೇ, ಹೇಳಿ ಸ್ವಲ್ಪ ಒಂದ್ ಲೋಟ ಸಕ್ರಿ ಕೊಡ್ತೀರಾ? ಉಸಿರು ಕಾಲ ಬಂದಿದೆ, ಚೂರು ಪಾನಕ ಮಾಡ್ಕೊಂತೇವೆ, ಕೊಡಿ. ಕೊಡುವ ಕಾಲಕ್ಕೆ ಅವರಿಗೆ ಅಂತ ಕೊಡಬೇಡಿ, ಬಂದ ನಮ್ಮ ಸ್ವಾಮಿಯೇ ಆಕಾರದಲ್ಲಿ ಬಂದಿದ್ದಾನೆ, ಅವನ ಪೂಜಾ ಅಂತ ಕೊಟ್ಟು ಬಿಡಿ. ಇದು ಅವರಿಗೆ ಹೇಳಬೇಡಿ, ತಗೊಂಡು ಹೋಗ್ರಿ ಅಂತ ಕೊಡ್ರಿ, ಒಳಗೆ ಪೂಜಾ ಮಾಡಿ ಕಳಿಸ್ಬಿಡಿ. ಅದನ್ನ ಹೇಳ್ತಾರೆ, ಸಾರಿ ಸಾರಿಗೆ ತಿಳಿದು ಪೂಜಿಸು ಗುಪ್ತದಿ. ಶಾರೀರ ಉಪಯೋಗವಾದ ವಿಷಯ ಜಾಲ, ಹರಿಗೆ ಷೋಡಶ ಉಪಚಾರವೆಂದೆನ್ನು. ನಾವೇನು ಉಣ್ಣೋದು ಕುಡಿಯೋದು ಏನೇನ್ ಮಾಡುತ್ತೇವೆ ಆ ಎಲ್ಲ ಪದಾರ್ಥಗಳೆಲ್ಲ ಈ ಭಗವದ್ ರೂಪಕ್ಕೆ ಉಪಚಾರ ಅಂತ ಮಾಡಿ. ಅದು ಹೇಗೆ ಎಂಬುದು ಅಧ್ಯಾತ್ಮರಸರಂಜನೆಯಲ್ಲಿ ನಾಳೆಯಿಂದ ನೋಡೋಣ. ಆರಾರು ಮಾಡುವ ವಂದನ ನಿಂದೆಯು ಶ್ರೀರಮಣನಿಗಿದು ಬಲು ಸ್ತೋತ್ರವೆಂದೆನ್ನು. ಯಾರು ಹೊಗಳಿದ್ರು, ಯಾರು ಉಗುಳಿದ್ರು, ಆ ದೇವರಿಗೆ ಸ್ತೋತ್ರ ಅಲ್ಲ. ಹೊಗಳಿದ ಸ್ತೋತ್ರ ಸರಿ, ಬೈದ ಸ್ತೋತ್ರ ಹೇಗೆ ಅಂತ ತಿಳ್ಕೊಂಡು ಮಾಡಬೇಕು, ಇಲ್ಲದ್ರೆ ಕಷ್ಟ ಆಗುತ್ತೆ. ದೇವರಿಗೆ ಬೈದದ್ದು ಅಂತ ಅನುಸಂಧಾನ ಇಲ್ಲ ಅಲ್ಲಿ, ಬೈದದ್ದು ನಮ್ಮನ್ನೇ. ಆದರೆ ನಮ್ಮ ಬಾಯಿಂದ ಅಕ್ಷರಗಳು ಹೊರಬಂದರೆ ಅದು ಹೊಗಳಿ ಬೈಲಿ, ಆ ಅಕ್ಷರಗಳೊಳಗೆ ಭಗವದ್ ರೂಪ ಬರುತ್ತೆ. ಮಾತು ಕೆಟ್ಟದ್ದು, ಬೈದದ್ದು, ಆ ಬೈ ಒಳಗಿರುವಂತಹ ರೂಪ ದೇವರದ್ದು ಒಳ್ಳೆಯದು. ಅದಕ್ಕೆ ಒಳ್ಳೆ ಮಾತುಗಳಿರಲಿ ಕೆಟ್ಟ ಮಾತುಗಳಿರಲಿ, ಅದರೊಳಗೆ ನಿನ್ನ ರೂಪ ಇದೆಯಲ್ಲ, ಅದು ನಿನಗೆ ಪೂಜಾ ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ಆರು ಆರು ಮಾಡುವ ವಂದನ ನಿಂದೆಯು ಶ್ರೀರಮಣನಿಗಿದು ಬಲು ಸ್ತೋತ್ರವೆಂದೆನ್ನು. ಇನ್ನ ಇದು ದೊಡ್ಡದು, ಇದು ಮರ್ತೃತ್ವವಾದ್ದರಿಂದ ನಮಗೆ ಬಂಧಕ್ಕೆ ಕಾರಣ ಆಗ್ತಾ ಇದೆ. ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಅಪ್ಪ ಅಮ್ಮ ಅತ್ತೆ ಮಾವ, ಏನು ಹೇಳೋ, ಸ್ನೇಹಿತರು, ಹೊರಗಿನವರು ಎಲ್ಲರಿದ್ದಾರಲ್ಲ, ಇವರೆಲ್ಲರೂ ಕೂಡ ನನ್ನವರು ಎಂಬ ದೃಷ್ಟಿಯಿಂದ ಅವರನ್ನ ಸಾಕ್ತಾ ಇರ್ತೇವೆ. ಹೆಂಡತಿಗೇನು ಕೊಟ್ಟರು ನನ್ನವರು, ಮಕ್ಕಳಿಗೇನು ಕೊಟ್ಟರು ನನ್ನವರು, ಅಪ್ಪ ಅಮ್ಮನಿಗೆ ಕೊಟ್ಟರು ನನ್ನವರು ಅಂತ. ಆ ರೀತಿ ಒಂದು ಚೂರು ಕೊಟ್ಟರು ಸಾಕು, ಕಳಕ್ಕೆ ಹೋಗ್ತೇವೆ ನಾವು. ಅಯ್ಯೋ ರಾಮ ಅವರು ಕೊಡಬಾರ್ದ ಅಂದ್ರೆ ಹಾಗಲ್ಲ, ಕೊಡೋ ಕಾಲಕ್ಕೆ ಆಲೋಚನೆ ಬೇರೆ ಬರಲಿ ಅಂದ್ರು. ಏನದು ಹೇಳುತ್ತಾರೆ, ದಾರ ಪುತ್ರಾದಿ ಸಮಸ್ತ ಬಂಧು ವರ್ಗ ಪರಿಚಾರಕರೆನ್ನು ಘನ ಮಹಾಮಹಿಮಂಗೆ. ನನ್ನವರು ಅಂದ್ಬೇಡ, ನಿನ್ನವರು ಅಂದ್ಬಿಡು ಸಾಕು ಅಂದ್ರು. ಹೆಂಡತಿ ಮಕ್ಕಳು ಎಲ್ಲ ದೇವರ ಸೇವಕರು ಬಂದಿದ್ದಾರೆ, ಒಬ್ಬರಿಗೊಬ್ಬರು ಸಹಾಯ. ನಾನು ದೇವರ ಪಾದ ಸೇರ್ಲಿಕ್ಕೆ ಬಂದದ್ದು, ಅವರು ಬಂದದ್ದು, ಒಬ್ಬರೇ ಮಾಡಿಕೊಳ್ಳಿಕ್ಕಾಗಲ್ಲ, ಒಬ್ಬರಿಗೊಬ್ಬರು ಸಹಾಯ ಇರಲಿ ಎಂದು ದೇವರಿಟ್ಟಿದ್ದಾರೆ. ಇವರೆಲ್ಲ ದೇವರ ಸೇವಕರು ಅಂತ ತಿಳಿದು ಅವರಿಗೆ ಮಾಡಿದರೆ ಏನು ಕೊಡುವ ಕೊಡ್ರಿ, ಸ್ವಲ್ಪ ತಲೆಯಲ್ಲಿ ಆಲೋಚನೆ ಬೇರೆ ಮಾಡಿದ್ರೆ ಸಾಕು, ಮೋಕ್ಷಕ್ಕೆ ಕಾರಣ ಆಗತ್ತೆ. ಹೆಂಡತಿಗೆ ಒಳ್ಳೆ ಬಂಗಾರದ ಬೆಳೆ ಮಾಡಿಸ್ತೀರಾ, ಮಾಡಿಸ್ತೀರಿ, ಆ ವಿರಾಟ್ ರೂಪಕ್ಕೆ ಬಂಗಾರದ ಬೆಳೆ ಅಂತ ಹಾಕ್ರಿ, ಮೋಕ್ಷಕ್ಕೆ ಕಾರಣ. ಇಲ್ಲ ಹೆಂಡತಿಗೆ ಅಂತ ಹಾಕಿ ನರಕಕ್ಕೆ ಹೋಗ್ತೀರಾ ಅಂದ್ರು. ಆಪ್ಷನ್ ನಮ್ದೆ, ಯಾವ್ದು ಬೇಕಾದ್ರೂ ತಗೋಬಹುದು. ಹೇಳ್ತಾ ಇದ್ದಾರೆ ಇಲ್ಲ 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 ಅಲ್ಲಿ ಮತ್ತೆ ನೋಡಿ, ಅಲ್ಲಿ ಮತ್ತೆ ನಾಟಕ ಆಗ್ಬಿಡುತ್ತೆ. ಹಾಕೋದವರಿಗೆ ಹೆಸರು ವಿರಾಟ್ ರೂಪಕ್ಕೆ ಅಂದ್ರೆ ಮತ್ತೆ ಬಿತ್ತು, ಹಾಕೋದು ವಿರಾಟ್ ರೂಪಕ್ಕೆ. ನಮ್ಮ ತಲೆಯಲ್ಲಿ ಕನ್ಫರ್ಮೇಶನ್ ಇವರಿಗೆಲ್ಲ ಹೌದಲ್ಲ, ನೀವೇ ಹೇಳಿ. ಯಾಕಂದ್ರೆ ಹೆಂಡತಿ ಅಂತ ಕರೆದಂತಹ ಜೀವ ಎಲ್ಲೋ ಕೂತಿದ್ದಾರೆ ಅವರು. ಅವರ ಕೈಯಲ್ಲಿ ಬಳೆ ಹಾಕಿದ್ರೆ ಕೈಯೋ ಕಾಣಲ್ಲ, ಎಷ್ಟು ಬಹಳ ಸೂಕ್ಷ್ಮ, ಅವ್ರು ಮುಳುಗೇ ಹೋಗ್ತಾರೆ. ಅವರಿಗೆ ಬಳೆಗಳಲ್ಲ, ಅವರನ್ನ ಹೊತ್ತ ಈ ಶರೀರ, ಆ ಶರೀರ ಹೊತ್ತ ದೇವರ ಕೈಗೇನೆ ನಾವು ಆಗ್ತಾ ಇದ್ದೇವೆ. ಭ್ರಾಂತಿ ನಮ್ಮ ಹೆಂಡತಿಗೆ ಅಂತ ಇಲ್ಲೇ ಇಲ್ಲ. ಸರಿಯಾಗಿ ನೋಡಿ, ಇದು ಹೆಸರು ವಿರಾಟ್ ರೂಪಕ್ಕೆ ಹಾಕೋದು ಹೆಂಡತಿಗೆ ಅಂತ ಹೇಳ್ತೀರಾ? ಇಲ್ಲ, ವಿರಾಟ್ ರೂಪಕ್ಕೆ ಹಾಕ್ತಾ ಇರೋದು, ಆಗ್ಲೂ ಭ್ರಾಂತಿ. ಇಲ್ಲ, ಇದು ನನ್ನ ಹೆಂಡತಿಗೆ ಅಂತ ನಮ್ಮವ್ರಿಗೆ ಹಾಕ್ಲಿಕ್ಕೆ ಸಾಧ್ಯನೇ ಆಗಲ್ರಿ, ಅವ್ರ ಕೈಗೆ ಬಹಳ ಚಿಕ್ಕದು. ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವಾಗೈದು, ಅದರಲ್ಲಿ ಒಂದನ್ನು ತೆಗೆದು ಅದನ್ನ ನೂರು ಭಾಗ ಮಾಡಿದ್ರೆ ಒಂದು ವಸ್ತು ಬರುತ್ತೋ, 10,000 ಪಾರ್ಟ್ ಅಂತವರಿಗೆ ನಾವು ಬಳೆ ಹಾಕಲು ಇರ್ತಾರ? ಅವರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾರಣ ಕನ್ಫರ್ಮ್, ಇದು ಇವರಿಗಲ್ಲ ದೇವರಿಗೆ ಕೊಡ್ತಾ ಇದ್ದೇನೆ. ಸೀರೆ ಕೊಟ್ಟರು ಅವನಿಗೆ, ಆಕಾರ ಭಗವದ್ ರೂಪಕ್ಕೆ ಕೊಟ್ಟದ್ದು. ಏನು ಬೇಕಾದ್ರೂ ಮಾಡಿ, ಎಲ್ಲ ಅವನಿಗೆ ಹೋಗ್ತಾ ಇದೆ, ನಮಗ್ ಗೊತ್ತಿಲ್ಲಷ್ಟೇ. ತಿಳ್ಕೊಂಡು ಮಾಡಿದ್ರೆ ಆಯ್ತಲ್ಲ, ಮೋಕ್ಷಕ್ಕೆ ಕಾರಣ ಆಗುತ್ತೆ. ಹೇಳ್ತಾರೆ, ದಾರ ಪುತ್ರಾದಿ ಸಮಸ್ತ ಬಂಧು ವರ್ಗ ಪರಿಚಾರಕರೆನ್ನು ಘನ ಮಹಿಮಂಗೆ. ದೇವ್ರು ಮರೆಸಿದ, ಒಳ್ಳೆ ಎಲ್ಲಾರು ಹೊಗಳಿದ್ರು, ಒಳ್ಳೆ ಮೆರವಣಿಗೆ ಆಯ್ತು. ಮೆರವು ಬೆಲ್ಲವೂ ಹರಿ ಮೆರವು ಬೆಂದೆನ್ನು ಇನ್ನು ಹೇಳಿ, ಮೃತದಲ್ಲಿ ಇದು ಮರೆಯದೆ ಮನದೋಳು, ಇದನ್ನ ಯಾವಾಗ್ಲೂ ಮರಿಬೇಡಪ್ಪ, ಶ್ರೀಹರಿಗೆ ಸರ್ವವು ಹೋಗ್ತಾ ಇದೆ ಅಂತ ಮರಿಬೇಡ. ಯಾಕೆ, ಎಲ್ಲರೂ ಹೊಗಳದ್ದು ನಿನ್ನನ್ನಲ್ಲ, ನಿನ್ ಸುತ್ತು ಇರೋ ವಿರಾಟ್ ರೂಪವನ್ನು ಅವನೇ ಮಾಡಿಸಿದ್ದು, ಅವನ್ನೇ ಹೊಗಳಬೇಕು. ನಮ್ಮನ್ನಲ್ಲ, ನಾವು ಮರೆತಿರ್ತೀವಿ, ಅದಕ್ಕೆ ಹೊಗಳಿದ ಕಾಲಕ್ಕೆಲ್ಲ ಬೆಲೂನ್ ತರ ಆಗ್ಬಿಡ್ತಾ ಇರ್ತೇವೆ. ನಮ್ಮನ್ನಲ್ಲ ಅಂಬೋದು ನಮ್ಗೆ ಎಚ್ಚರವೇ ಇರಲ್ಲ ಅಲ್ವಾ? ಒಂದು ಉಪನ್ಯಾಸ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು, ನಾವ ಮಾಡಿದ್ದು. ಇಲ್ಲಿ ನಿಂತು ವಾಯುದೇವರು ನಿಂತು ನುಡಿಸಿದರೆ, ದೇವರು ತಲೆಯಲ್ಲಿ ಆಲೋಚನೆ ಕೊಡಿಸಿದರೆ, ಬಾಯಿ ಮಾತಾಡಿಸಿದರೆ, ಒಳಗಿಂದ ಅವರೇ ಶಬ್ದ ನುಡಿದರೆ ಶಬ್ದ ಹೊರಗೆ ಬರ್ತಾ ಇದೆ. ನಾವು ಬರೇ ಸಂಕಲ್ಪ ಮಾತ್ರ, ಅವರೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪ್ರಾಕ್ಟಿಕಲ್ಲಿ ಎಸ್. ಮತ್ತೆ ಪ್ರವಚನ ಮಾಡಿದ್ದಾರೆ ಅವರು, ಹೂವಿನ ಹಾರ ಯಾರಿಗೆ, ನಮಗೆ ಆಗತ್ತಾ? ಪ್ರವಚನ ಮಾಡಿದವರಿಗೆ ಹೂವಿನ ಹಾರ ಹಾಕಬೇಕು, ಅದು ಬಿಟ್ಟು ಮೈಕ್ಗೆ ಹಾಕಿದ್ರೆ ಏನು ಉಪಯೋಗ? ಹಾಗೆ ಪ್ರವಚನ ಮಾಡಿದವ ಅವನಿಗೆ ಹಾಕಬೇಕು, ಆಚಾರ್ಯ ಹಾಕಿದ್ರೆ, ಆಚಾರ ಗೊತ್ತಿಲ್ಲ ಒಳಗೆ ಅವನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮಾಡಿದ್ದೇ ಮಾಡಿದ್ದು, ಹಾರ ಹಾಕಿದ್ದೇ ಹಾಕಿದ್ದು, ಓ ಉಬ್ಬಿದ್ದೇ ಉಬ್ಬಿದ್ದು, ಏನು ಉಪಯೋಗ? ನೆರಳು ಬಿದ್ದದ್ದೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ನಿರುತದಲ್ಲಿ ಇದು ಮರೆಯದೆ ಮನದೋಳು, ಕರಚರಣಾದಿ ಯಾವ ದವ ಯಾವ ಚೇಷ್ಟೆಯ. ಇದು ಚೆನ್ನಾಗಿ ಹೇಳ್ತಾರೆ. ಇದು ಷೋಡಶಿಯಲ್ಲಿ ಬರುತ್ತೆ, ಈ ಒಂದು ಪಂಕ್ತಿಯ ವಿಸ್ತಾರ. ಏನದು ಅಂದ್ರೆ, ನಮ್ಮ ಕರಚರಣ ಆದಿ ಯಾವತ್ತು ಅವಯವ ಚೇಷ್ಟೆಯ, ಒಂದೊಂದು ಅವಯವ ಕೆಲಸ ಮಾಡುವಾಗ ಅಲ್ಲಿ ಎಷ್ಟು ಭಗವದ್ ರೂಪಗಳು ಹುಟ್ಟುತ್ತಾ ಇವೆ, ಅದೆಲ್ಲ ದೇವರಲ್ಲಿ ಯಜ್ಞ ಅಂತ ಅರ್ಪಣೆ ಮಾಡಬೇಕು. ಯಾವುದನ್ನ? ನಮ್ಮಲ್ಲಿ ನಡೆಯುವ ವ್ಯಾಪಾರದಲ್ಲಿ ಹುಟ್ಟಿ ಬರುವ ದೇವರ ರೂಪಗಳನ್ನ ಯಜ್ಞ ಅಂತ ಕೊಡಬೇಕು. ಅದು ತಿಳಿಸ್ಕೊಡೋದು ಯಾರು? ಗುರುಗಳು ಹೇಳ್ತಾರೆ. ಕರಚರಣಾದಿ ಯಾವದ್ದವ ಯಾವ ಚೇಷ್ಟೆಯ ಗುರುಮುಖದಲ್ಲಿ ತಿಳಿದು ಯಜ್ಞ ಕ್ರಮದಿಂದ ನೀರಜ ನಾಭನಿಗರ್ಪಿಸು ಅವಧಾನ ಪೂರ್ವಕ. ಅವಧಾನ ಅಂದ್ರೆ ವಿಶೇಷವಾಗಿ ಭಗವಂತನ ಪೂಜಾ ಪೂರ್ವಕ ಅರ್ಪಣೆ ಮಾಡು. ಮಾರ ಜನಕ ಗುರು ವಿಜಯ ವಿಠಲರೇಯ ಕರವ ಪಿಡಿವನು ಇದನ್ನೇವೇ ಕೈಕೊಂಡು. ಇದೇನಯ್ಯ ಅವನಿಗೆ ಬೇಕಾಗಿದ್ದು? ನೀನು ಏನೇನೋ ಮಾಡ್ತೀನಿ ಅಂದ್ರೆ ಕಸ ಬೇಡ ಅಂತಾನೆ. ಇರಬೇಕು ಅಂತ ದೇವರು ಹೇಳುತ್ತಾರೆ. ಇನ್ನ ಮುಂದೆ ಹೇಳ್ತಾರೆ, ಬ್ರಹ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ನಿನ್ನವಾಗಿ ದೇಹದಲ್ಲಿ ಸೂಕ್ಷ್ಮವಾಗಿ ಉಂಟು ಕೇಳು. ಬ್ರಹ್ಮಾಂಡದಲ್ಲಿರುವ ಎಲ್ಲ ನಿಮ್ಮಲ್ಲಿ ಸೂಕ್ಷ್ಮವಾಗಿದೆ. ಯಾವ್ದು ಬೇಕು ಹೇಳಿ? ಅಲ್ಲರಿ, ಗೋವರ್ಧನ ಪರ್ವತ, ಮಹೇಂದ್ರ ಪರ್ವತ, ಮಂದರ ಪರ್ವತ, ಮೇರು ಪರ್ವತ, ಇವೆಲ್ಲ ನೋಡ್ತೀರಿ ನಮ್ಮ ಶರೀರದಲ್ಲಿ. ಅಂದ್ರೆ ಪರ್ವತಗಳು ಎಷ್ಟಿದೆ ಗೊತ್ತಾ? ಅಂದ್ರು ಭೂಮಂಡಲದ ಮೇಲೆ ಪರ್ವತಗಳ ಸಂಖ್ಯೆ ಎಷ್ಟು ಗೊತ್ತಾ? 360 ಲೆಕ್ಕ ಮಾಡಿದ್ದಾರೆ ನಮ್ಮವರು. ಎಲ್ಲಾ ಪರ್ವತಗಳ ಸಂಖ್ಯೆ 360. ಆ ಪರ್ವತ ನಮ್ಮಲ್ಲಿ ಇರೋದು ಅಂದ್ರೆ ಅರ್ಥ ಏನು ಗೊತ್ತಾ? ಪರ್ವತಾಭಿಮಾನಿ ದೇವತೆಗಳಿದ್ರೆ ಸಾಕು, ಪರ್ವತ ಇದ್ದಂತೇನೆ. ಕಲ್ಲನ್ನ ಪರ್ವತ ಅಂತ ಕರೆಯಲ್ಲ. ಈಗ ದೇವರಾಯನ ದುರ್ಗ ಕೇಳಿದ್ದೀರಾ? ಕರಿಗಿರಿ ಮಹಾತ್ಮ್ಯ, ದೇವರಾಯನ ದುರ್ಗದ ಮಹಾತ್ಮ್ಯ ಕೇಳಿದ್ದೀರಾ? ಪುರಾಣ ಆಯ್ತಾ ಇಲ್ಲಿ? ಅಲ್ಲ, ಪಂಕ್ತಿ ಪಂಕ್ತಿ ಚೆನ್ನಾಗಿ ಪುರಾಣ ಆಗಿಲ್ವಾ? ಒಂದು ಕಡೆ ಆಯ್ತು ಮಾಡಿದ್ರೆ ಎಲ್ಲ ಅವರೇ ಬಂದಿದ್ರು. ಯಾರು? ದೇವರಾಯನ ದುರ್ಗದಲ್ಲಿ ಇದ್ದವರು, ಸುತ್ತಿದ್ದವರೇ ಕೂತ್ಕೊಂಡಿದ್ರು ಪುರಾಣಕ್ಕೆ. ಆದ್ಮೇಲೆ ಅಂದ್ರು, ನಮಗೇ ಗೊತ್ತಿಲ್ಲ ಇದು ಅಂತ. ಏನು ಲಕ್ಷ ಮೇಲೆ ತೀರ್ಥಗಳಿವೆ ದೇವರಾಯನ ದುರ್ಗದಲ್ಲಿ. ಅದರಲ್ಲಿ ಮನುಷ್ಯರಿಗೆ ಕಾಣಿಸುವುದು, ಮನುಷ್ಯರಿಗೆ ಕಾಣಿಸದೇ ಇರುವುದು ಇದೆ. ನಮಗೆ ಬಂಡೆ ಕಾಣಿಸುತ್ತೆ, ಜ್ಞಾನಿಗಳಿಗೆ ಮಾತ್ರ ನೀರು ಕಾಣಿಸಿ ಸ್ನಾನ ಮಾಡಿ ಹೋಗ್ತಾರೆ. ಇದು ಉಂಟು ಅಂತ. ಅಲ್ಲಿ ಮನುಷ್ಯರಿಗೆ ಕಾಣಿಸುವ ತೀರ್ಥಗಳೇ 50. ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ನೀವೆಲ್ಲ ಹೋಗಿ ಬಂದವರೆಲ್ಲ ದೇವರಾಯನ ದುರ್ಗ ಅದಲ್ವಾ? ಎಲ್ಲ ನಮ್ಕನ್ನ ಬಹಳ, ನೀವು ಪ್ರಾಚೀನರು, ನಾವು 60, ನಾವೆಲ್ಲ ರೀಸೆಂಟ್ ಆಗಿ ಬಂದವರು. ದೇವರಾಯನ ದುರ್ಗದಲ್ಲಿ ಏನೇನು ವಿಶೇಷ ಇದೆ ಹೇಳಿ ಒಂದ್ಸಲ ಕೇಳ್ಬಿಡೋಣ. ನೀವೆಲ್ಲ ಹಳೆಯವರು, ಹಳಬರು ಅಂತ ಹೇಳ್ತಾರಲ್ಲ. ಮೇಲೆ ಯೋಗಾನು ಸಿಂಹ, ಕೆಳಗೆ ಹೋಗಾನು ಸಿಂಹ, ಇಬ್ಬರಂತೂ ಕಾಣಿಸ್ತಾರೆ. ಪುಷ್ಕರಣಿ ಜಯಮಂಗಲ ಇದೆ. ಇನ್ನೇನಿದೆ? ಯೋಗಾನು ಸಿಂಹ ಅಲ್ಲಿ ಒಂದು ಕಲ್ಯಾಣಿ ಇದೆ. ಆದಮೇಲೆ ಅಲ್ಲಿ ಚಿಕ್ಕ ಪ್ರಾಣದೇವರಿದ್ದಾರೆ. ಅಲ್ಲೊಂದು ಅಲ್ಲಿ ಅದರ ಬಗ್ಗೆ ಚೆನ್ನಾಗಿ ಗೊತ್ತಾ? ಆ ಗೋ ಬಗ್ಗೆ ಬಿಡ್ತಾರೆ, ಮೇಲೆ ಹೋದ್ರೆ ಬೀಗ ಹಾಕಿರ್ತಾರೆ. ಆ ಕೇಳುವ ಬೀಗ ತೆಗಿತಾರೆ, ಅವನು ಬಂದು ತೆಗೆದು ತೋರಿಸ್ತಾನೆ. ಹೋದ್ರೆ ನೀರು ಇರುತ್ತೆ, ತೀರ್ಥ ಇದೆ. ಅದಕ್ಕೆ ಹೆಸರು ಶ್ರೀಪಾದ ತೀರ್ಥ. ಯೋಗಾನುಸಿಂಹನಿಂದ ಚೂರು ಮೇಲಕ್ಕೆ ಏರಿ ಹೋದರೆ, ಏರಿಲ್ಲ ಅಂತ ಕಾಣುತ್ತೆ. ಮೇಲಕ್ಕೆ ಏರಿದರೆ ದೊಡ್ಡ ಪರ್ವತ, ಆ ಪರ್ವತದಲ್ಲಿ ಗುಹ ಇದೆ. ಎಷ್ಟು ಅಂದ್ರೆ ಆನೆ ಓಡಾಡುವಷ್ಟು ಗುಹ. ಅದಕ್ಕೆ ಬೆಟ್ಟಕ್ಕೆ ಹೆಸರೇನು? ಕರಿಗಿರಿ. ಕರಿ ಅಂದ್ರೇನು? ಆನೆ. ಆನೆಯಲ್ಲಿ ಬರಬೇಕು ಬೆಟ್ಟದ ಮೇಲೆ ಇತ್ತು ಆನೆ. ಅದು ಪುರಾಣದಲ್ಲಿ ಬರುತ್ತೆ. ದೇವದತ್ತ ಧನಂಜಯ ಅಂತ ಇಬ್ಬರು ಗಂಧರ್ವರು, ಅದರಲ್ಲಿ ಒಬ್ಬನಿಗೆ ಶಾಪ ಬಂದು ಆನೆಯಾಗಿ ಓಡಾಡ್ತಾ ಇದ್ದ ಮೇಲೆ. ಆನೆಯಾಗಿ ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ. ಅಲ್ಲಿ ಓಡಾಡ್ತಾ ಇದ್ದು ಅಲ್ಲಿ ಶ್ರೀಪಾದ ತೀರ್ಥದಲ್ಲಿ ನುಸುಮ್ಮಡುವವರಿಗಾಗಿ ತಪಸ್ಸು ಮಾಡುತ್ತಾ ಪುಣ್ಯದಿಂದ ಮೇಲಿಂದ ಕಳೆದು ಬಿದ್ದು ಶರೀರ ತ್ಯಾಗ ಮಾಡಿ ನಂತರ ಸ್ವರ್ಗಕ್ಕೆ ಹೊರಟ. ಇದು ದೇವರಾಯನ ದುರ್ಗನ ರಹಸ್ಯ. ಆನೆ ಓಡಾಡಿದ ಜಾಗ ಪರಮ ಪವಿತ್ರವಾದ್ದು. ಆ ಗುಹಾದಲ್ಲಿ ವ್ಯಾಸರಾದರೂ ಪೀಠ ಹಾಕಿ ಪೂಜಾ ಮಾಡಿದ ಗುರುತು ಈಗಲೂ ಇದೆ ಅಂತ ಈ ಜಾಗ. ಇನ್ನ ಅದಕ್ಕಿಂತ ಚೂರು ಮೇಲಕ್ಕೆ ಹೋದರೆ ಬ್ರಹ್ಮದೇವರ ಯಜ್ಞಕುಂಡದಿಂದ ಯೋಗ ನೃಸಿಂಹ ಹುಟ್ಟಿದ ಜಾಗ. ಬ್ರಹ್ಮದೇವರ ಯಜ್ಞಕುಂಡ ಆ ಕುಂಡದಿಂದ ಹುಟ್ಟಿದ ಜಾಗ ಈಗಲೂ ಇದೆ. ಅಲ್ಲ, ನಾನೇ ಹಾಕೊಂಡೇ ಹೋಗ್ಬೋದು. ಆ ಯಜ್ಞಕುಂಡದಿಂದ ಹುಟ್ಟಿದ ನರಸಿಂಹನಾದ್ದರಿಂದ ಈಗ ದೇವರ ಸುತ್ತು ಯೋಗ ನೃಸಿಂಹನ ಸುತ್ತು ಜಾಯಿಂಟ್ ಹಾಕಿದ್ದಾರೆ. 20 ವರ್ಷದ ಕೆಳಗಿನವರೆಗೂ ಹೋದರೆ ಬಾಳೆ ಎಲೆ ಕೆಳಗೆ ಹಾಕಿ ತೆಗಿತಾ ಇದ್ರು, ದೇವರು ಆಕಾಶದಲ್ಲೇ ನಿಂತಿದ್ರು. ಇದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಇಷ್ಟು ರಹಸ್ಯ ಇದೆ. ಈಗ ದೇವರು ಇಳಿತಾ ಬಂದ್ರು, ಸಾಕು ನಿಮ್ಗೆ ನೋಡಿದ್ದು ಅಂತ ಇವ ಅಂಟಿಕೊಂಡು ಹೋಗಿದೆ. ಹಾಗೆ ಯೋಗಾನಂದ ಸಿಂಹನಿಂದ ಚೂರು ಕೆಳಗೆ ಇಳಿದು ಬರುವಾಗ ಎದುರಿಗೆ ಗೋಪುರ ಇದೆ, ಚಿಕ್ಕ ಗೋಪುರ. ಆ ಗೋಪುರ ಒಂಥರ ನಾನು ಹೇಳಿದ್ದು ನೋಡಿದ ಮೇಲೆ ನಾಳೆ ಹೋಗಿ ನೋಡ್ಕೊಂಡು ಬನ್ನಿ. ಆ ಗೋಪುರವನ್ನ 50 ಹಂಸ ಪಕ್ಷಿಗಳು ಹೊತ್ತಿವೆ. ಅದಕ್ಕೆ ಕಾರಣ ಇದೆ ಅಲ್ಲ, ಹಂಸ ಪಕ್ಷಿ ಹೊರಲಿ ಕಾಗಿ ಹೊರಲಿ ನಮ್ಗೇನಂತೆ, ಆ ಚಿತ್ರ ಬಿಡಿಸೋ ಏನು ಬಿಡಿಸ್ತಾನೆ ಅಂದ್ರೆ ಅಲ್ಲ. ಅದಕ್ಕೆ ಕಾರಣ ಇದೆ, ಆ ಹಂಸ ಪಕ್ಷಿಗಳ ಕೆಳಗೆ 2 ಕಮಾಂತರ ಇದ್ದು ಅಲ್ಲಿ ಪ್ರತಿಮೆಗಳಿವೆ. ವಾಯುದೇವರದ್ದು, ಭಾರತೀ ದೇವಿದು, ಈಶೆ ಪ್ರತಿಮೆಗಳಿವೆ. ಮಧ್ವರಾಯರು ವಾದಿರಾಜರದ್ದು ಪ್ರತಿಮೆಗಳಿವೆ. ಕೆಳಗೆ ಮುಖ ಇದೆ, ಭೂತರಾಜರ ಮುಖ ಇದೆ. ನೋಡಿಲ್ಲಲ್ವಾ? ಕೇಳೇ ಇಲ್ಲ. ಇನ್ನು ಅವರೇನ್ ಹೇಳಿದ್ರಲ್ಲ ಶ್ರೀಪಾದ ತೀರ್ಥ, ಅದು ಬ್ರಹ್ಮದೇವರು ನೃಸಿಂಹದೇವರು ಪ್ರಾದುರ್ಭೂತ ಆದ ಕೂಡಲೇ ಅಭಿಷೇಕ ಮಾಡಿದರೆ ಬಂದ ತೀರ್ಥ. ದೇವರ ಪಾದಕ್ಕೆ ಅಭಿಷೇಕ ಮಾಡಿದರೆ ಬಂದ ತೀರ್ಥ, ಆದ್ದರಿಂದ ಶ್ರೀಪಾದ ತೀರ್ಥ ಅಂತ ಇದ್ರು. ಆ ತೀರ್ಥದಲ್ಲಿ ಇಂದ್ರದೇವರು, ಜಾಬಾರಿ ಋಷಿಗಳು ಎಲ್ಲರೂ ಸ್ನಾನ ಮಾಡಿಕೊಂಡು ಆ ನೃಸಿಂಹದೇವರ ಅಭಿಷೇಕ ಮಾಡಿ ಪುನೀತರಾದಂತಹ ಜಾಗ ಶ್ರೀಪಾದ ತೀರ್ಥ. ಒಳಕ್ಕೆ ಹೋದರೆ ಮನುಷ್ಯ ತೂರಲ್ಲ, ಸಣ್ಣಕ್ಕಾಗಿ ಹೋಗ್ಬೇಕು ಒಳಕ್ಕೆ. 2 ಬಂಡೆಗಲ್ಲು ಆ ಮಧ್ಯದಲ್ಲಿ ಇಳಿದು ಹೋಗ್ಬೇಕು ಒಳಗೆ. ಇಷ್ಟು ಬಹಳ ಜನ ಗೊತ್ತು. ಆದರೆ ಇನ್ನೊಂದು ರಹಸ್ಯ ಇದೆ. ಆ ನೀರು ತುಂಬಿ ಬರುತ್ತೆ ಮಳೆಗಾಲದಲ್ಲಿ. ಆಗ ಒಳಗೆ ಹೋಗಿ ನೋಡಿದರೆ ಹೊರಗಿಂದ ಬೆಳಕು ಬರಲಿಕ್ಕೆ ನಾವು ಅಡ್ಡಿ ನಿಲ್ಲದೆ ಪಕ್ಕಕ್ಕೆ ಸರಿದರೆ ಬೆಳಕು ಬಿದ್ದರೆ ಆ ನೀರಿನಲ್ಲಿ ಬಿಳಿ ಲಿಂಗ, ಸ್ಫಟಿಕ ಲಿಂಗ ಕಾಣುತ್ತೆ. ಕೈ ಹಾಕಿದರೆ ಲಿಂಗ ಇರಲ್ಲ, ಕೈ ಹಾಕಿದರೆ ಲಿಂಗ ಇರಲ್ಲ, ನೋಡ್ಲಿಕ್ಕೆ ಬಿಳಿ ಲಿಂಗ ಕಾಣುತ್ತಾ ಇರುತ್ತೆ ನೀರಿನಲ್ಲಿ. ಅಲ್ಲೇ ಚೂರು ನಿಂತು ಆ ನೀರಿನ ಮುಂದೆ ಆ ಮೆಟ್ಲತ್ರ ಚೂರು ನಿಂತು ಈ ಬಂಡೆ ಈಶೆ ಬಂದಿರುತ್ತೆ, 2 ಬಂಡೆ ಚೂರು ತಲೆ ತಿರುಗಿಸಿ ಟಾರ್ಚ್ ಹಾಕಿ ಅಲ್ಲಿ ಬಂಡೆ ಮೇಲಿಂದ ನೀರು ಸುರಿತಾ ಇರುತ್ತೆ. ಅಲ್ಲಿ ಏನಿದೆ ಗೊತ್ತಾ? ಲಕ್ಷ್ಮೀ ಹಯಗ್ರೀವ ದೇವರು ಒಡಮೂಡಿದ್ದಾರೆ. ಹಯಗ್ರೀವ ದೇವರ ಜಟ ನೋಡಬೇಕು, ಅಷ್ಟು ಅದ್ಭುತ. ಹಯಗ್ರೀವ ದೇವರ ತೊಡೆ ಮೇಲೆ ಲಕ್ಷ್ಮೀ ದೇವಿ, ಪಕ್ಕದಲ್ಲಿ ವಾದಿರಾಜರು, ಈ ಪಕ್ಕದಲ್ಲಿ ಪ್ರಾಣದೇವರು, ಇಬ್ಬರು ಸಮಕಕ್ಷದಲ್ಲಿ ನಿಂತಿದ್ದಾರೆ. ವಾದಿರಾಜರ ಮಹಾಕ್ಷೇತ್ರ ಅದು, ಗಂಧರ್ವರು ಉಪಾಸನೆ ಮಾಡುವಂತಹ ಜಾಗ ಇದು ಕರಿಗಿರಿ. ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಬ್ರಹ್ಮಾಂಡ ಪುರಾಣದಲ್ಲಿ ಬರತಕ್ಕಂತಹ ಮಾತುಗಳಿವೆಲ್ಲ. ಅದಕ್ಕೆ ನಮ್ಮ ಸುತ್ತ ಇರುವ ತೀರ್ಥಕ್ಷೇತ್ರಗಳು ನೋಡಿಕೊಳ್ಳಿಕ್ಕೆ ನಮಗೆ ಗೊತ್ತಿಲ್ಲ. ಸರಿ, ಹೇಳುತ್ತಾರೆ ಮನೆಯಲ್ಲಿ 1000 ಗಾಯತ್ರಿ ಮಾಡಿದ್ದೀರಾ ಅಥವಾ 1 ಲಕ್ಷ ಗಾಯತ್ರಿ ಮಾಡಿದ್ದೀರಾ? ಬೇಡ ಅಂದ್ರು, ಕರಿಗೆರೆಗೆ ಬಂದು 1 ಗಾಯತ್ರಿ ಮಾಡಿ ಸಾಕು, 1 ಲಕ್ಷ ಗಾಯತ್ರಿ ಸಮಾನ ಅಂದ್ರು. ಅದೇ ಶ್ರೀನಿವಾಸನ ಬೆಟ್ಟಕ್ಕೆ ಹೋದ್ರೆ, ತಿರುಪತಿಗೆ ಹೋದ್ರೆ 1 ಗಾಯತ್ರಿ ಮಾಡಿದರೆ ಹಾ ನಿಮ್ಮಿಷ್ಟ, ಎಷ್ಟು ಬೇಕಾದ್ರೆ ಹಾಕೋ 0 ಅಂದ್ರು, ಅಷ್ಟು ಪುಣ್ಯ ಬರುತ್ತೆ. ಅಂತಹ ಪರ್ವತಗಳು ಎಷ್ಟಿವೆ ಗೊತ್ತಾ? 360 ಭೂಮಂಡಲದ ಮೇಲೆ. ಆ ಪರ್ವತಕ್ಕಷ್ಟು ಬೆಲೆ ಬಂದದ್ದು ಯಾಕೆ ಅಂದ್ರೆ ಆ ದೇವ ಪರ್ವತಾಭಿಮಾನಿ ನಿಂತದ್ದಕ್ಕೆ, ಬರೇ ಕಲ್ಲಿಗೆ ಬಂದಿಲ್ಲ. ಅದಕ್ಕಂದ್ರೂ ಆ ದೇವತೆಗಳೆಲ್ಲ ಒಂದು ಕಡೆ ಬಂದು ನಿಂತರೆ ಅಲ್ಲಿ ಕೂಡ ಅಷ್ಟೇ ಸನ್ನಿಧಾನ ಬರುತ್ತಲ್ಲ. ಒಂದು ವೇಳೆ 360 ಪರ್ವತಾಭಿಮಾನಿಗಳು ಒಂದು ಕಡೆ ನಿಂತರೆ ಅಲ್ಲಿ ಒಂದು ಜಪ ಮಾಡಿದರೆ ಎಷ್ಟು ಫಲ ಬರಬಹುದು ಅಂದ್ರೆ ಅದೇನಯ್ಯ ನಿಮ್ ದೇಹ ಅಂದ್ರು. ನಮ್ಮೊಳಗೆ 360 ಎಲುಬುಗಳಿವೆ, ಬೇಕಾದ್ರೆ ಲೆಕ್ಕ ಮಾಡಿ ನೋಡಿ. 360 ಎಲುಬುಗಳಿವೆ, 360 ಎಲುಬುಗಳಲ್ಲಿ 360 ಪರ್ವತಾಭಿಮಾನಿಗಳು ನಿಂತಿದ್ದಾರೆ. ಇದು ಗೊತ್ತಿದ್ದವರಿಗೆ ಗೊತ್ತು, ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ. ಅಲ್ರಿ, ನಮ್ಮ ದೇಹದಲ್ಲಿ ಬಂದು ನಿಂತಾರ? ನಿಮ್ಮ ದೇಹ ಅಂತ ನಿಂತಿಲ್ಲ, ಒಳಗೆ ಬಿಂಬಮೂರ್ತಿ ಶ್ರೀಹರಿ ಇದ್ದಾನಲ್ಲ, ಅವನ ಸೇವೆಗಾಗಿ ಬ್ರಹ್ಮಾಂಡದಲ್ಲಿರುವ ಎಲ್ಲರೂ ಬಂದು ನಿಂತಿದ್ದಾರೆ ನಮ್ಮ ದೇಹದಲ್ಲಿ. ಇದು ತಿಳ್ಕೊಂಡವನಿಗೆ ಶರೀರವೇ ದೊಡ್ಡ ಕ್ಷೇತ್ರ. ಅದೇ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ನಿಮ್ಮನವಾಗಿ ದೇಹದಲ್ಲಿ ಸೂಕ್ಷ್ಮವಾಗಿ ಉಂಟು. ಕೇಳು, ಸೂಕ್ಷ್ಮವಾಗಿದೆ. ನದಿ ಸ್ನಾನ ಮಾಡಬೇಕಾ? ಎಷ್ಟು ನದಿ ಬೇಕು? 108 ಬೇಕಾ? 72,000 ಬೇಕಾ? ಅದರಿಂದ ಹುಟ್ಟಿತು, ಎಲ್ಲ ನಮ್ಮ ಶರೀರದಲ್ಲೇ ಇದೆ. ವನಗಳು ಬೇಕಾ? ನಮ್ಮ ನಾಡಿಗಳಲ್ಲೇ ಸಕಲ ವನಗಳು ನಿಂತಿವೆ. ಪರ್ವತ, ವನ, ಕ್ಷೇತ್ರ, ಸಮುದ್ರ, ನದಿ, ವಾಪಿ, ಕೂಪ, ತಟಾಕಾರಿ, ಸಮಸ್ತ ದಿವಿಜರು ಎಷ್ಟು ಜನ ಇದ್ದಾರೆ? 3.5 ಕೋಟಿ ಇದ್ದಾರೆ. ತೀರ್ಥಗಳು ನಮ್ಮ ರೋಮಕೂಪಗಳಲ್ಲಿ ತುಂಬಿದ್ದಾರೆ. ಅಲ್ರಿ, ಹಾಗಿದ್ರೆ ಎಲ್ಲರಿಗೂ ಫಲ ಬರಬೇಕಲ್ಲ? ಆಹಾ, ತಿಳ್ಕೊಂಡವರಿಗೆ ಮಾತ್ರ ಫಲ ಕೊಡ್ತಾರೆ, ಇದ್ರೂ ಫಲ ಕೊಡಲ್ಲ. ಇದ್ರೂ ಕೂಡ ಚಿಂತನೆ ಮಾಡಿದ್ರೆ ಫಲ ಕೊಡ್ತಾರೆ, ಇಲ್ಲದಿದ್ರೆ ಮುಖವೂ ನೋಡಲ್ಲ ಅಂದ್ರು. ಹಾಗಾದರೆ ಇವಾಗ ನಮ್ಗೆ ಬೇಕಾಗಿದ್ದೇನು? ನಾಲೆಡ್ಜ್ ಬೇಕು. ನಮ್ಮಲ್ಲಿ ಏನೇನಿದೆ ಎಂಬುದು ಗೊತ್ತಾಗಬೇಕು. ನಮ್ಮಲ್ಲಿ ಏನಿದೆ ಗೊತ್ತಾಗದೆ ನಾವು ಸಾಧನೆ ಮಾಡ್ತಾ ಇದ್ದೇವೆ. ಹೀಗೆ ತಿಳ್ಕೊಂಡ ವ್ಯಕ್ತಿ, ನನ್ನಲ್ಲೇ ಪರ್ವತಗಳಿವೆ, ಪರ್ವತಾಭಿಮಾನಿಗಳು ಭಗವದ್ ರೂಪಗಳು ನಿಂತಿವೆ, ನನ್ನಲ್ಲೇ ಕ್ಷೇತ್ರ ಮೂರ್ತಿಗಳು ನಿಂತಿದ್ದಾರೆ, ಎಲ್ಲ ಸಮುದ್ರ ನದಿ ತೀರ್ಥಗಳು ಎಲ್ಲ ನನ್ನಲ್ಲೇ ನಿಂತಿವೆ, ಅದಕ್ಕೆ ಆಶ್ರಯವಾದ ನನ್ನ ಬಿಂಬಮೂರ್ತಿ, ಅವನಿದ್ದ ಕಡೆ ಎಲ್ಲ ಇದೆ ಅಂತ ತಿಳಿದು ಒಂದು ತಂಬಿಗೆ ಹಾಕೊಂಡ್ರೆ ಎಲ್ಲಾ ಕಡೆ ಸ್ನಾನ ಮಾಡಿದ ಫಲ ಅವನಿಗೆ ಬರಲು? ಓಡಿ ಹೋಗ್ಬೇಕು ಅಲ್ಲಿಗೆಲ್ಲ. ಅದಕ್ಕೆ ಹೇಳ್ತಾರೆ, ಶ್ರೀವರನಿಗೆ ಅಭಿಷೇಕವೆಂದರಿದು ಈ ವಸುಂಧರೆಯೊಳಗೆ ಬಲ್ಲವರು. ಏನು ಬಲ್ಲವರು? ಇದು ಬಲ್ಲವರು. ಬಲ್ಲವರು ಆವ ಜಲದಲ್ಲಿ ನಿಂದರೆಯು ಗಂಗಾದಿ ತೀರ್ಥಗಳು ಕರಿಬೇಕಾಗಿಲ್ಲ, ತಾವೇ ಓಡಿ ಬರುತ್ತಂತೆ. ಯಾಕೆ ಅಂದ್ರೆ, ಅಯ್ಯೋ ದೇವರ ಪೂಜೆ ಅಂತ ಸ್ನಾನ ಮಾಡ್ತಾ ಇದ್ದಾನಪ್ಪ, ಹೋಗದಿದ್ರೆ ದೇವರಿಗೆ ಅಪಚಾರ ಆಗುತ್ತೆ ಅಂತ ಓಡಿ ಬರ್ತಾರೆ ದೇವತೆಗಳೆಲ್ಲ. ತಾವು ನೆಲಗೊಂಡು ಈವವು ಅಖಿಲಾರ್ಥಗಳ ಇದನರಿಯದ ನರರು ಅಮರ ತರಂಗಿಣಿಯ ನೈದಿದರು ಫಲವೇನು. ಎಷ್ಟು ಚೆನ್ನಾಗಿ ಕೇಳ್ತಾರಲ್ಲಿ. ಮತ್ತೆ ಈ ಜ್ಞಾನ ಪಡೆಯದೇನೆ, ಒಂದು ವೇಳೆ ಹರಿಕಥಾಮೃತಸಾರ ಓದಿದ್ರು, ಪದ್ಯಗಳೆಲ್ಲ ಬಾಯ್ಪಾಠ ಆಗಿದ್ರು, ಅವೆಲ್ಲವೂ ಕೂಡ ಕ್ವಿಜ್ಜಲ್ಲಿ ಪ್ರೈಜ್ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಕೇಳಿದಾಗ ಕೇಳಿದಾಗ ಉತ್ತರ ಆಗ್ತಾ ಇದೆ. ಅನುಷ್ಠಾನಕ್ಕೆ ಕೃಷ್ಣ ಅರ್ಪಣ ಅಲ್ವೋ? ಆದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಆಳವಾಗಿ ನಮಗಾಗಿ ಊಟ ಕೊಟ್ಟಿದ್ದಾರೆ ಅಂತ ತಿಳಿಯಬೇಕು. ಅದನ್ನ ಹೇಳ್ತಾರೆ. ಇಲ್ಲ, ಒಂಥರ ನೀವು ಮಾನ್ವಿಗೆ ಹೋಗಿದ್ರೆ ಯಾವಾಗಾದ್ರೂ ಜಗನ್ನಾಥದಾಸರ ದರ್ಶನಕ್ಕೆ, ಜಗನ್ನಾಥದಾಸರ್ ನೋಡಿದ್ರೆ ಏನ್ ಬರುತ್ತೆ ನಿಮ್ಗೆ? ಅಲ್ಲಿ 100 ಮನೆಗಳಿವೆ, ಶೆಟ್ರ ಮನೆಗಳು ಎಲ್ಲ ಯಾರು? ವೈಶ್ಯರು. ಅವ್ರ ಮನೆಗೆ ಹೋಗಿ ಅವರ ಮನೆ ಬಾಗಿಲು ಮುಟ್ಟುಕೊಂಡು ನಮಸ್ಕಾರ ಮಾಡ್ಕೊಂಡು ಬರಬೇಕು. ಯಾಕೆಂತ ಹೇಳ್ತೀರಾ? ಎಲ್ಲರ ಮನೆಯಲ್ಲಿ ಪ್ರತಿಯೊಬ್ಬರು 32 ಸಂಧಿ ಹರಿಕಥಾಮೃತಸಾರ ಬಾಯ್ಪಾಠ ನಿತ್ಯ 32 ಸಂಧಿ ಹೇಳದೆ ತುಟ್ಟು ಎತ್ತಲ್ಲ. ದೀಕ್ಷಾ ಹೊರತು ದಾಸರ ಹತ್ರ ಬರ್ತಾರೆ ಊಟಕ್ಕೆ ಅಂತ ಬರ್ತಾರೆ ದ್ವಾದಶಿ. ನಾವು ನೋಡಿದ್ವಿ ಶ್ರಾವಣ ಬಂದ ಕಾಲಕ್ಕೆ, ಹೊರಗೆಲ್ಲ ಕೂತಿರ್ತಾರೆ ಎಲ್ಲರೂ ಕೋಟ್ಯಾಧಿಪತಿಗಳು, ಕೋಟಿ ಕೋಟಿ ಬಿದ್ದಿರುತ್ತೆ, ಹೊರಗೆ ಬಿದ್ದಿರ್ತಾರೆ. ನಾವು ಕರೆದು ಊಟಕ್ಕೆ ಬ್ರಾಹ್ಮಣರು ಆದ ಮೇಲೆ ಎಳೆ ಎತ್ತಿ ಶುದ್ಧ ಮಾಡಿ ನಂತರ ಕೊಡ್ತೇವೆ ಈ ದೀಕ್ಷ. ಎಂತ ಇದು, ಆಶ್ಚರ್ಯ ಆಗ್ಬಿಡುತ್ತೆ. ನಾನು ಕೇಳಿದೆ ಅದನ್ನ, ನೀವೆಲ್ಲ ಹರಿಕಥಾಮೃತಸಾರ ಇಷ್ಟು ಕೇಳಲಿಕ್ಕೆ ಯಾರಾದ್ರೂ ನಿಮ್ಗೆ ಹೇಳಿಕೊಟ್ಟು ಪ್ರೈಜ್ ಪೂಜೆ ಇಟ್ರ ಅಂತ ಕೇಳಿದೆ. ಅವರು ಭಕ್ತಂತ ಮಕ್ಕಳು ಹರಿಕಥಾಮೃತ ಸಾರ ಕಲೀಲಿಕ್ಕೆ ಪ್ರೈಜು ಕ್ವಿಜು ಬೇಕಾ ಅಂತ ಕೇಳಿದ್ರು, ಆಗುವಂತ ಅಂತ ಕೇಳಿದ್ರು ಅವರು. ಅದು ಪರಿಚಯವೇ ಇಲ್ಲ ಅವರಿಗೆ, ಸಹಜವಾಗಿ ಬಂದಿದೆ. ಹುಡುಗರೇ ಹೇಳ್ತಾರೆ 32 ಸಲ ತಟ 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 ಹೇಳ್ತಾರೆ. ಯಾರಾದ್ರೂ ನಾವು ಹೋದ್ರೆ ಅವರು ಕೇಳಿದ್ರು ಗೊತ್ತಾ, ಹರಿಕಥಾಮೃತ ಸಾರದಲ್ಲಿ ಏನಾದ್ರು ಅರ್ಥ ಹೇಳಿ ಆಚಾರ್ಯ, ಇದು ಕೇಳೋದು ಚಿಕ್ಕ ಮಕ್ಕಳು, ಇದೇನಪ್ಪ ಆಶ್ಚರ್ಯ ಆಗ್ಬಿಡುತ್ತೆ. ನಮ್ಗೂ ನೋಡಿದರೆ ಇವರಿಗೆ ಹರಿಕಥಾಮೃತಸಾರ ಕೇಳಲಿಕ್ಕೆ ಕ್ವಿಜ್ ಬೇಕು, ಅದರಲ್ಲಿ ಪ್ರೈಸ್ ಇರಬೇಕು, ಇಲ್ಲದಿದ್ರೆ ಕೊಟ್ಟಿಲ್ಲ ಅಂದ್ರೆ ಜಗಳ. ಎಲ್ಲಿ ಅದೇ ವ್ಯತ್ಯ ಆತ ಎಲ್ಲೋ ಎಡವತಾ ಇದೆ. ಅಪ್ಲಿಕೇಶನ್ ಪಾರ್ಟ್ ಇಲ್ಲ, ಅದಕ್ಕೆ ಎಡವು ಬೀಳ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ನಿಮ್ಮವಾಗಿ ದೇಹದಲ್ಲಿ ಸೂಕ್ಷ್ಮವಾಗಿ ಉಂಟು ಕೇಳು. ಈ ಮಹಾಲಕ್ಷಣದಿಂದಲೇ ಕ್ಷೇತ್ರವೆಂದು ಸಾಮಾನ್ಯವಾಗಿತ್ತದೋ ಜಡಗಳ ಮಧ್ಯದಲ್ಲಿ. ಎಲ್ಲಾ ಜಡಗಳೇ, ಈ ಶರೀರವೂ ಜಡವೇ, ಆದರೆ ಇದಕ್ಕಿರುವಷ್ಟು ಬೆಲೆ ಇನ್ಯಾವುದಿಲ್ಲ. ಯಾಕೆ ಈ ರೀತಿ ಇದ್ದದ್ದರಿಂದ? ಆ ಮಹಾಮಹಿಮನಾದ ಕ್ಷೇತ್ರಜ್ಞನನ್ನು ಭಜಿಸಿ, ಆ ನಮ್ಮೊಳಗೆ ಇದ್ದ ಆ ವಿರಾಟ ಭಗವಂತನನ್ನ ಬಿಂಬಮೂರ್ತಿಯನ್ನ ಚೆನ್ನಾಗಿ ಚಿಂತನೆ ಮಾಡುತ್ತಾ ಜನ್ಮವ ನೀಗುವುದು ಅವ್ಯವಧಾನದಿಂದ. ಎಡಬಿಡದೆ ಆತನ ಪಾದ ಚಿಂತನೆ ಮಾಡಿ ಈ ಶರೀರ ಬಿಟ್ಟು ಬಿಡಿ, ಬಂದದ್ದಕ್ಕೆ ಸಾರ್ಥಕ ಆಗುತ್ತೆ. ವೈಷಮ್ಯ ರಹಿತ ಗುರು ವಿಜಯ ವಿಠಲರೇಯ ಸಮ್ಮುಖನಾಗುವನು ಈ ಪರಿ ತಿಳಿದರೆ. ಇದು ತಿಳಿದ ದೇವರು ನಮ್ ಕಣ್ ನೋಡಿ ಚೂರ್ಣಗತಾನಂತೆ, ಆ ಬಾಪ ಅಂತ, ಇಲ್ಲದಿದ್ರೆ ಗೆಟ್ ಔಟ್ ಅಂತ ಹೇಳಿಬಿಡ್ತಾರೆ. ಸಕಲ ಅಲ್ಲ, ನಮಗೆ ಬಹಳ ಇವೆ, ಆ ಪಾರಾಯಣ ಈ ಪಾರಾಯಣ ಬೇಕಾದಷ್ಟಿವೆ, ಇದನ್ನು ಸೇರಿಸಿಕೊಂಡು ಜಾಸ್ತಿ ಆಗತ್ತೆ, ಇದು ಬಿಡೋದಾ ಮಾಡೋದಾ ಅಂದ್ರೆ ಹೇಳ್ತಾರೆ, ಸಕಲ ಸಾಧನ ಮಧ್ಯ ಉತ್ಕೃಷ್ಟವೇ ನೀಪಾದು. ಅದ್ಭುತ ಇದು, ಇದಾದ ಮೇಲೆ ಲೆಕ್ಕದ್ದಲ್ಲ. ನಖ ಶಿಕ ಪರಿಪೂರ್ಣ ಗುರು ವಿಜಯ ವಿಠಲ ಒಲಿವಾ. ಭಗವಂತ ನಮಗೆ ಒಲ್ಲು ಬಿಡ್ತಾನೆ ಅಂತ ಎರಡು ಸುಲಾದಿಗಳಲ್ಲಿ ನಮಗೆ ಜೀವನದಲ್ಲಿ ಮಾಡಬೇಕಾದ ಸಾರ ಸರ್ವಸ್ವ ತಿಳಿಸಿಕೊಟ್ರು. ನಮ್ಮ ಸುತ್ತು ಇದ್ದು ನಮಗಾಗಿ ಒದ್ದಾಡುವ ಏಕೈಕ ವ್ಯಕ್ತಿಯ ಭಗವಂತ, ಅವ ನಮ್ಮ ಸುತ್ತು ನಿಂತಿದ್ದಾನೆ, ಸದಾ ನಿಂತಿದ್ದಾನೆ, ಸ್ನೇಹಿತನಾಗಿ ನಿಂತಿದ್ದಾನೆ. ಅವನ ಕಡೆ ಮುಖವೂ ಮಾಡದೇ ಇದ್ದೇವಲ್ಲ, ಅದಕ್ಕೆ ಅವನ ಚಿಂತನೆ ಮಾಡಿ ಉದ್ಧಾರ ಆಗಿ ಅಂತ ಅದ್ಭುತವಾದ ಸುಳಾದಿಯನ್ನ ತಿಳಿಸಿಕೊಟ್ರು. ಈ ಸುಳಾದಿಯಲ್ಲಿ ಎರಡು ಮಾತುಗಳು ಹೇಳಿದ್ರು, ಈ ರೂಪಕ್ಕೆ ಉಪಚಾರ ಮಾಡಯ್ಯ, ಆತ ಮಾಡುವ ಸೇವೆಗೆ ನೀನೇನು ಮಾಡ್ಲಿಕ್ಕಾಗಲ್ಲ. ಬೆಳಿಗ್ಗೆ ಎಬ್ಬಿಸ್ತಾನೆ, ನಿನಗೆ ಹೇಳಬೇಕು ಅಂತ ಸಂಕಲ್ಪ ಕೊಡುತ್ತಾನೆ, ಈ ಶರೀರ ಸುತ್ತು ತಾನೇ ಇದ್ದು ಎಬ್ಬಿಸಿ ಬಾತ್ರೂಮ್ ಕರ್ಕೊಂಡು ಹೋಗ್ತಾನೆ, ಒಂದು ದಿವಸವೂ ಬೇಸರ ಇಲ್ಲದೆ ನಿನ್ನ ಕೈಯಲ್ಲಿ ಕೈ ಇಟ್ಟು ಮಲಮೂತ್ರ ತೊಳಸ್ತಾನೆ, ಒಂದ್ ದಿವಸವೂ ಬೇಸರ ಇಲ್ಲದೆ ಹಲ್ಲು ತೆಕ್ಕಿಸ್ತಾನೆ, ಸ್ನಾನ ಮಾಡಿಸ್ತಾನೆ, ಬಟ್ಟೆ ಉಡಿಸ್ತಾನೆ, ಊಟ ಮಾಡಿಸ್ತಾನೆ, ಅಲ್ಲಿ ಇಲ್ಲಿ ತಿರುಗಾಡಿಸ್ತಾನೆ, ಆಲೋಚನೆ ಮಾಡಿಸ್ತಾನೆ, ಒಂದೇನು ಎರಡೇನು, ಅವನಿದ್ರೆ ಎಲ್ಲ, ಇಲ್ಲದಿದ್ರೆ ಬಿಟ್ಟಿರ್ತೇವೆ, ನಥಿಂಗ್ ಎಲ್ಸ್. ಅಂತ ಸ್ವಾಮಿ ನಮಗೆ ಹಗಲು ರಾತ್ರಿ ನಮ್ಮ ಸ್ನೇಹಿತನಾಗಿದ್ದರೆ ಅವನ ಕಡೆ ಮುಖವೇ ಮಾಡದೆ ಕೆಲಸಕ್ಕೆ ಬಾರದವನ್ನೆಲ್ಲ ಹತ್ತಿರ ಕಟ್ಟಿಕೊಂಡು ಅವರು ಬೇಕು ಅಂತ ಅವ್ರ ಹಿಂದೆ ಒದ್ದಾಡ್ತೇವಲ್ಲ, ಅವ್ರು ದೂರ ಆದ ಕಾಲಕ್ಕೆಲ್ಲ ಅಯ್ಯೋ ಅಂತ ತಲೆ ತಲೆ ಚಚ್ಚಿಕೊಂಡು ಒದ್ದಾಡ್ತೇವಲ್ಲ. ನಮ್ಮಷ್ಟು ಮೂರ್ಖರು ಯಾರಾದ್ರೂ ಇದ್ದಾರಾ? ಅದನ್ನ ಹೇಳ್ತಾ ಇದ್ದಾರೆ, ನಿಜವಾದ ಸ್ನೇಹಿತ ಒಳಗೆ ನಿಮ್ ಜೊತೆಗೆ ಇದ್ದಾನೆ, ಅವನನ್ನ ಗುರುತಿಸಿ ಸ್ಮರಣೆ ಮಾಡಿ. ಇಲ್ಲದಿದ್ರೆ ಆಗ ಆ ರೀತಿ ಚಿಂತನೆ ಇಲ್ಲದೆ ಸುಳಾದಿ ಓದಿದ್ರು ಅರ್ಥವೇ. ನಮ್ಮ ಸುತ್ತು ನಮ್ಮ ಸ್ವಾಮಿ ಇದ್ದಾನೆ, ಅವನ ಪರಿಚಯ ಬೇಕು. ಕೆಲಸಕ್ಕೆ ಬಾರದವರು ಎಲ್ಲ ಫಾರಿನ್ ಅಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ, ಈ ಪೆನ್ ಫ್ರೆಂಡ್ಸ್ ಅಂತ ಮಾಡಿಕೊಂಡು, ಯಾವುದು ಕಂಪ್ಯೂಟರ್ ಅಲ್ಲಿ ಎಲ್ಲ ಮಾಡಿಕೊಂಡು, ಅವರ ಏನು ನೀನ್ ಮುಖ ನೋಡ್ಬೇಕು, ಫೋಟೋ ಕಳಿಸಯ್ಯ ಅಂದ್ರೆ ಕೇಳಿಕೊಂಡು ಹೆಣ್ಣೋ ಗಂಡೋ ಕೇಳಿಕೊಂಡ್ರೆ ಆ ಅಪರೋಕ್ಷ ಜ್ಞಾನ ಕೊಟ್ಟಂತೆ ಕಳಿಸ್ತಾನ ಅವನು. ಅದು ನೋಡಿದ ಮೇಲೆ ಆನಂದವೋ ಆನಂದ, ಅವನು ಬಳಸಿ ಬಿಸಾಡಿದ ಪೆನ್ನು ಪಾರ್ಸಲ್ ಮಾಡ್ತಾನೆ, ಅದು ಕಟ್ಟಿಕೊಂಡು ಬಹಳ ಗಿಫ್ಟ್ ಅಂತ ಒದ್ದಾಡ್ತಾರೆ. ಆದ್ರೆ ತೂ ಅಂತ ಅಕ್ಕಡೆ ಮುಖ ತಿರುಗಿಸಿದ್ರೆ ಯಾಕೋ ಮೇಲ್ ಮಾಡ್ತಾ ಇದ್ದೀನಿ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ವಾರ ದಿವಸದ ಅಳತಾ ಕೂತಿರೋದು. ಅಪ್ಪ ಅಮ್ಮಗೆ ಒಂದೇ ಚಿಂತೆ, ಯಾಕೆ ಮಗು ಊಟ ಮಾಡುತ್ತಾ ಇಲ್ಲ, ಯಾವನೋ ಮುಖ ತಿರುಗಿಸಿದ್ದಕ್ಕೆ. ಇದು ನಮ್ ಪಾಡು. ನಾವು ಅಷ್ಟೇ ಯಾರು ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾರೋ ಅವರ ಹಿಂದೆ ಬಿದ್ದಿರ್ತೇವೆ. ನಮ್ಮ ಹಿಂದೆ ಬಿದ್ದು ನೋಡುವಂತ ಸ್ವಾಮಿ ಕಡೆಗೆ ಮುಖ ಎತ್ತಿ ನೋಡಲ್ಲ. ಮತ್ತೆ ನಾವು ಕೃತಜ್ಞರೋ ಅಲ್ಲೋ? ಅದಕ್ಕೆ ಇನ್ನಾದರೂ ಭಗವಂತನ ಕಡೆ ಮುಖ ಮಾಡಿ ಏನು ಉಳಿದ ಆಯುಷ್ಯ ಸಾರ್ಥಕ ಮಾಡಿಕೊಳ್ಳೋಣ ಅಂತ ದಾಸರು ಹೇಳ್ತಾ ಇದ್ದಾರೆ, ನಾನಲ್ಲ. ಶ್ರೀಕೃಷ್ಣ ಅರ್ಪಣ ಮಸ್ತು. ಹೌದೌದು